ஸ்ரீகுருப்போ நம. ஹரி ஓம். ஹயக்ரீவம் சிதானந்தவிக்ரஹம் சதனுக்ரஹம் தசக்ரீவச்சதம் சாபான்மணிக்ரீவவிமோசனம் ஸ்வநாமக்ரஹணாதேவாநிரஸ்தக்ரஹவிக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜ்ஞானரசார்ணசே உத்துங்கவாக்தரங்காய மத்வதுக்தாப்தயே நம. குருமகிலகுணஜம் சத்குணேகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாக்கராக்கிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதான் கஷ்டஹர்த்ருன்னஹ வித்யாமான்யான் முனீன் நம. வாதி ராஜபதத்வந்த வாதிராஜபதத்வந்த ಸ್ವಲ್ಪ ಇನ್ನೊಂದು ಸಲ ಎಲ್ಲರೂ ಕೂಡ ಪೇಜ್ ರೀಲೋಡ್ ಮಾಡಿ. ಸ್ವಲ್ಪ ಪ್ರಾಬ್ಲಮ್ ಬಂದಿದೆ, ಇನ್ನೊಂದು ಸಲ ಪೇಜ್ ರೀಲೋಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯ ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಭವಂತ್ಯೇವ ಶಪಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆವರೆಗೂ ವ್ಯಾಸರಾಜಗುರು ಸಾರ್ವಭೌಮರ ಒಂದು ವಿಶೇಷವಾಗಿರತಕ್ಕಂಥ ಚರಿತ್ರೆಯನ್ನು ನೋಡಿದವು. ಇವತ್ತು ರಾಘವೇಂದ್ರ ಗುರು ಸಾರ್ವಭೌಮರ ಸ್ವಲ್ಪ ವಿಷಯಗಳನ್ನು ನೋಡಿ ನಂತರ ಮತ್ತು ಚತುರ್ದಶಿ ಗ್ರಂಥದ ಅವಲೋಕನ ಮಾಡೋಣ. ರಾಘವೇಂದ್ರ ಸ್ವಾಮಿಗಳು ಜನರನ್ನು ಉದ್ದಾರ ಮಾಡಲಿಕ್ಕೆ ಬಂದ ಭವ್ಯ ಸ್ವರೂಪರ ಮಹಾನುಭಾವರು. ಅವರ ಕುರಿತು ವಿಜಯದಾಸರು ಅವರ ಚಿಂತನೆ ಮಾಡುವ ರೀತಿ, ಅವರು ವೃಂದಾವನದಲ್ಲಿ ನೆಲೆಸಿರುವ ರೀತಿ ಇದನ್ನೆಲ್ಲ ತಿಳಿಸಿಕೊಡುತ್ತಾರೆ. ತತ್ರಾಪಿ ವಿಜಯದಾಸರು ಮಂತ್ರಾಲಯಕ್ಕೆ ಹೋದಾಗ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಹಸ್ತೋದಕ ಮಾಡುವ ಸಂದರ್ಭ. ಅಂಥ ಕಾಲದಲ್ಲಿ ತೀರ್ಥ ಕೊಡಲಿಕ್ಕೆ ಹೋದಂತ ವಿಜಯದಾಸರು ಹಿಂದಕ್ಕೆ ಬಂದು ಸ್ವಲ್ಪ ಕಾಲಕ್ಕೂ ಇದ್ದು ನಂತರ ಮತ್ತೆ ಹೋಗಿ ತೀರ್ಥ ಕೊಟ್ಟು ಹಸ್ತೋದಕಾದಿಗಳನ್ನು ಮಾಡಿದರು. ಶಿಷ್ಯರಿಗೆ ಅರ್ಥವಾಗಲಿಲ್ಲ. ತೀರ್ಥ ಕೊಡಲಿಕ್ಕೆ ಹೋದವರು ತಿರುಗಿ ಯಾಕೆ ಮತ್ತು ಬಂದರು, ಮತ್ತು ಹೋಗಿ ಹಸೋದಕ ಮಾಡಿದ್ದು ಹೇಗೆ? ಅದು ಕೇಳಿದಾಗ ವಿಜಯದಾಸರು ಹೇಳುತ್ತಾರೆ, ನಾನು ತೀರ್ಥ ಕೊಡಲಿಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿಗಳು ಪಂಚಮುಖಿ ಕಾರಣದಾಳಕ್ಕೆ ಹೋಗಿದ್ರು ಪ್ರಾಣದೇವರ ದರ್ಶನಕ್ಕಾಗಿ. ಬೃಂದಾವನ ಮಾತ್ರ ಇತ್ತು, ಅದಕ್ಕೆ ಆ ಶೀಲಂಗೆ ಯಾಕೆ ತೀರ್ಥ ಕೊಡಲಿ? ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದವರೆ, ಅವರು ಬರುವವರ ಕಾದಿದ್ದು, ಅವರು ಬಂದ ಮೇಲೆ ನಂತರ ನಾನು ತೀರ್ಥಾದಿಗಳನ್ನು ಕೊಟ್ಟೆ ಎಂಬುದನ್ನ ವಿಜಯದಾಸರು ತಿಳಿಸಿ ನಂತರ ಪ್ರಾರ್ಥನೆ ಮಾಡುತ್ತಾರೆ ರಾಯರಲ್ಲಿ. ನೀವು ಪಂಚಮುಖಿ ಇತ್ಯಾದಿ ಕ್ಷೇತ್ರಕ್ಕೆ ಹೋದರೂ ಕೂಡ ಇಲ್ಲಿ ಒಂದು ರೂಪದಿಂದ ಸದಾ ಇರಬೇಕು ಭಕ್ತರಿಗಾಗಿ ಅಂತ ಪ್ರಾರ್ಥನೆ ಮಾಡಿದಾಗ ರಾಯರು ಹೋಗೊಟ್ಟು ಈಗಲೂ ಕೂಡ ಸನ್ನಿಧಾನದಲ್ಲಿ ಬೃಂದಾವನದಲ್ಲಿ ಸದಾ ಸನ್ನಿಧಾನವಿರುತ್ತೆ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ನೆಲೆಸಿದ್ದಾರೆ. ಬೃಂದಾವನದಲ್ಲಿ ನೆಲೆಸಿದ್ದಂತಹ ರಾಘವೇಂದ್ರ ಸ್ವಾಮಿಗಳ ಚಿಂತನಾ ಕ್ರಮ, ಆ ವೃಂದಾವನದಲ್ಲಿ ಯಾರ್ಯಾರಿದ್ದಾರೆ ಎಂಬ ಚಿಂತನೆಯನ್ನ ವಿಜಯದಾಸರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಬರ್ತಾರೆ. ನೋಡಿದೆ ಗುರುಗಳ ನೋಡಿದೆ, ನೋಡಿದೆನು ಗುರು ರಾಘವೇಂದ್ರರ, ಮಾಡಿದೆನು ಭಕುತಿಯಲಿ ವಂದನೆ, ಬೇಡಿದೆನು ಕೊಂಡಾಡಿ ವರಗಳ, ಈಡು ಇಲ್ಲದೆ ಮರವೆ ಮಹಿಮರ. ಮೊದಲು ಗಾಂಗೆಯ ಶಯ್ಯ ಜನು ಈ ನದಿಯ ತೀರದಲ್ಲಿ ಆಗವ, ಮುದದಿ ರಚಿಸಿ ಪೂರೈಸಿ ಹೋಗಿರಲು ಅದನೆ ತಮ್ಮೊಳಗರಿತು ತವ ಕದಿ, ಹೃದಯ ನಿರ್ಮಲರಾಗಿ ರಾಗದಿ ಬುಧ ಜನರ ಸಮ್ಮೇಳದಲ್ಲಿ ಸಿರಿ ಸದನ ನಂಗ್ರಿಯ ನೆನೆದು ಕಳೆವರ ಉದಿತ ಭಸ್ಕರ ನಂತೆರೆ ಇಪ್ಪರ. ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಗಾಂಗೆಯ ಶಯ್ಯಜನು ಅಂದರೆ ಯಾರು ಅಲ್ಲ, ಪ್ರಹ್ಲಾದರಾಜನು. ಅವರು ಇಲ್ಲಿ ಯಾಗ ಮಾಡಿದಂತಹ ಜಾಗ ಈ ನದಿ ತೀರದಲ್ಲಿ, ಅದನ್ನು ತಿಳಿದು ಹೃದಯ ನಿರ್ಮಲರಾಗಿ ಇಲ್ಲಿ ಶ್ರೀಹರಿಯ ಚಿಂತನೆ ಮಾಡುತ್ತಾ ಈ ನದಿ ತೀರದಲ್ಲಿ ಇದ್ದಾರೆ ಮಹಾನುಭಾವರು ಅಂತ ತಿಳಿಸಿಕೊಡುತ್ತಾ, ಈ ವೃಂದಾವನದಲ್ಲಿ ನಾವು ಚಿಂತನೆ ಮಾಡಬೇಕಾದ ಕ್ರಮ ಹೇಗೆ? ಅಲವ ಬೋಧ ಮಿಕ್ಕಾದ ಮಹಾಮುನಿ ಮುನಿಗಳು ಸಾಂಶರು ಒಂದು ರೂಪದಿ ನೆಲೆಯಾಗಿ ನಿತ್ಯದಲ್ಲಿ ಇಪ್ಪರು. ಇಲ್ಲಿ ಮಧ್ವರಾಜರೇ ಮೊದಲಾದ ಮಹಾನುಭಾವರೆಲ್ಲರೂ ಕೂಡ ಸಾಂಶರು ಒಂದೊಂದು ರೂಪದಿಂದ ಇಲ್ಲಿ ನೆಲೆಯಾಗಿ ಇಪ್ಪರು. ಅರೆ ಬಂದು ಹೋಗಿ ಮಾಡ್ತಾ ಇರ್ತಾರ ಅಂದ್ರೆ ಇಲ್ಲ, ನಿತ್ಯದಲ್ಲಿ ಇಪ್ಪರು ಅಂತ. ಅವರೆಲ್ಲರೂ ಇಲ್ಲಿದ್ದು ಮಾಡುವ ಕೆಲಸ ಏನು ಅಂದರೆ, ಒಲಿಸಿಕೊಡು ತಳಿ ಹರಿಯ ಗುಣಗಳ ತಿಳಿಸಿ ತಿಳಿವರು ತಮ್ಮ ತಮಗಿಂದ ಅಧಿಕಾರಿಯಿಂದ ಉಪದೇಶ ಮಾರ್ಗದಿ ಕಲಿಯ ಯುಗದೊಳು ಕೇವಲ ಕತ್ತಲೆಯ ಪರಿಹರಿಸುವ ಸ್ವಭಗ ಸಂತತ. ಮಹಾನುಭಾವರು ಎಲ್ಲರೂ ಇದ್ದುಕೊಂಡು ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತ ಏನಿದ್ದಾನೆ ಆ ಶ್ರೀಹರಿಯ ಗುಣಗಳನ್ನ ತಾವು ಚೆನ್ನಾಗಿ ತಿಳಿಸಿ ತಿಳಿಯುವರು, ತಮಕ್ಕಿಂತ ದೊಡ್ಡವರಿಂದ ತಾವು ತಿಳಿಯುತ್ತಾರಂತೆ, ತಮಕ್ಕಿಂತ ಚಿಕ್ಕವರಿಗೆ ತಾವು ತಿಳಿಸಿಕೊಡುತ್ತಾರೆ. ಈ ರೀತಿಯಾಗಿ ಎಲ್ಲರೂ ನಿಂತಿದ್ದಾರೆ. ಅಲ್ಲಿ ವಿಶೇಷವಾಗಿ ಸನ್ನಿಧಾನ ಇದೆ. ಇನ್ನು ರಾಘವೇಂದ್ರ ಸ್ವಾಮಿ ವೃತ್ತ ಯಾವುದಕ್ಕೆ ಹೋಗಬೇಕು ಅಂದರೆ, ಹೃದಯದಲ್ಲಿರುವ ಅಜ್ಞಾನ ಅಂಧಕಾರ ಕಳ್ಕೊಳ್ಳಿಕ್ಕೆ ಅವರ ಹತ್ರ ಹೋಗಬೇಕು, ಅದಕ್ಕಾಗಿ ಅವರು ಬಂದದ್ದು. ಆದರೆ ಅಜ್ಞಾನ ಕಳಕೊಂಡು ಜ್ಞಾನ ಪಡೆದು ಸಾಧನೆ ಮಾಡಬೇಕಾದರೆ ಹೊಟ್ಟೆಪಾಡಿಗಾಗಿ ಕಲಿಯುಗದಲ್ಲಿ ಒದ್ದಾಡುವಂತಹ ಜನರು, ಅಯ್ಯೋ ದೇವರೇನು ಮತ್ತು ನೋಡೋಣ, ಮುಂಚೆ ಹೊಟ್ಟೆಪಾಡಿಗೆ ನೋಡಿಕೊಳ್ಳೋಣ ಅಂತ ಒದ್ದಾಡ್ತಾ ಇರುವಾಗ ಸಜ್ಜನರೆಲ್ಲ, ಅವರಿಗೆ ಅವರಗ ಒದ್ದಾಟ ಯಾಕೆ ಬಂತು? ಹಿಂದಿನ ಕರ್ಮಾನುಸಾರ ಪ್ರಾರಬ್ಧ ನಾನಾ ಪಾಪ ಮಾಡಿಕೊಂಡು ಬಂದಿದ್ದಾರೆ, ಅವರಿಗೆ ಹೊಟ್ಟೆಪಾಡಿಗೆ ದುಃಖ ಆಗ್ತಾ ಇದೆ, ಸಿಗ್ತಾ ಇಲ್ಲ. ಅಂತಹ ಕಾಲಕ್ಕೆ ಅಲ್ಲ, ಅವರದ್ದೇ ಪುಣ್ಯ ಇಲ್ಲ ಹೊಟ್ಟೆಪಾಡಿಗೆ ಪಡ್ಕೊಳ್ಳಿಕ್ಕೆ, ಮತ್ತೆ ಇವರೇನ್ ಮಾಡ್ತಾರೆ ಅಂದರೆ ತಮ್ಮ ಪುಣ್ಯದ ಧಾರೆಯನ್ನ ಅವರಿಗೆ ಎರೆದು ದೇವರ ಚಿಂತನೆ ಮಾಡಲಿಕ್ಕೆ ಈ ಜೀವನ ಕೊಟ್ಟದ್ದು ಭಗವಂತ. ಆ ದೇವರ ಚಿಂತನೆ ಮಾಡಲಿಕ್ಕೆ ಬೇಕಾದ ಈ ಜೀವನ ಸಾರ್ಥಕ ಆಗಬೇಕಾದರೆ ಆ ಸಾರ್ಥಕಗೊಳಿಸುವ ರೀತಿಯಲ್ಲಿ ಜೀವನಕ್ಕೆ ಬೇಕಾದ ಎಲ್ಲಾ ಸಲಕರಣೆಗಳನ್ನು ಎಷ್ಟು ದೇವರ ಚಿಂತನೆಗೆಷ್ಟು ಬೇಕೋ ಅಷ್ಟು ಜೀವನಕ್ಕೆ ಬೇಕಾದ್ದನ್ನ ಒದಗಿಸಿ ಕೊಡಲಿಕ್ಕೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪುಣ್ಯದ ಧಾರೆಯನ್ನ ಎಲ್ಲರಿಗೆ ಕೊಡತಾರೆ. ಕೊಟ್ಟು ಎಲ್ಲರಿಗೂ ಕೂಡ ಅಪರೂಪದ ಪೂರ್ಣಾನುಗ್ರಹ ಮಾಡುತ್ತಾ ಇದ್ದಾರೆ. ಈ ಪುಣ್ಯ ಎಲ್ಲಿಂದ ಬಂತಿವರಿಗೆ ಅಂದರೆ ಪ್ರಹ್ಲಾದರಾಜರಾಗಿದ್ದಾಗಲಿಂದ ನಾರದರ ಉಪದೇಶದಿಂದ ನೃಸಿಂಹ ಮಂತ್ರವನ್ನ ಅದ್ಭುತವಾಗಿ ಜಪ ಮಾಡುತ್ತಾ ನೃಸಿಂಹನ ಉಪಾಸನೆ ಮಾಡಿದ್ದು, ನಾಲ್ಕು ಜನ್ಮಗಳಲ್ಲೂ ಕೂಡ ಪ್ರಹ್ಲಾದರಾಜರಾಗಿ, ಬಾಕ್ಲಿಕ ರಾಜರಾಗಿ, ವ್ಯಾಸರಾಜರಾಗಿ, ರಾಘವೇಂದ್ರ ಸ್ವಾಮಿಗಳಾಗಿ ಅವರೇನು ಅದ್ಭುತವಾಗಿರತಕ್ಕಂಥ ಒಂದು ಪುಣ್ಯ ಗಳಿಸಿದ್ದಾರೆ, ಆ ಪುಣ್ಯವನ್ನ ನಮಗೆ ಕೊಟ್ಟು ಹೋಗ್ತಾ ಇದ್ದಾರೆ. ಅದು ಅವ್ರಿಗೆ ಅನಿಷ್ಟ ಪುಣ್ಯ, ನಮಗಿಷ್ಟ. ನಮಗೆ ಬೇಕಾಗಿದೆ, ಸಾಧನೆಗೆ ಬೇಕಾಗಿದೆ. ಸಾಧನೆಗೆ ಬೇಕಾದಂಥ ಏನು ಜೀವನಕ್ಕೆ ಬೇಕಾದಂಥ ವ್ಯವಸ್ಥೆ ಆಗಬೇಕು, ಅದನ್ನ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪುಣ್ಯದಿಂದಾಗಿ ನಮಗೆ ಧಾರೆ ಕೊಡ್ತಾ ಇದ್ದಾರೆ. ಅದನ್ನ ನಾವು ತಿಳಿಯಬೇಕು. ಆದ್ದರಿಂದ ರಾಯರತ್ತರು ಏನು ಬೇಡಬೇಕು ಅಂದರೆ ದೇವರ ಚಿಂತನೆಗೆ ಬೇಕಾದ ಜೀವನಕ್ಕೆ ಏನು ಬೇಕೋ ಅದು ಬೇಡಿ, ಅಡ್ಡಿ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಬೇಡಬಹುದಾ? ದೇವರ ಭಕ್ತಿ ಬಿಟ್ಟು ದೇವರಲ್ಲಿ ಆಗ್ಲಿ ಗುರುಗಳಲ್ಲಿ ಆಗ್ಲಿ ಏನು ಬೇಡಬಾರದು ಅಂತ ಪ್ರಹ್ಲಾದರಾಜರೇ ತಮ್ಮ ಜೀವನದಲ್ಲಿ ಹೇಳಿದಿರಲ್ಲ. ಅಂತಹ ಕಾಲಕ್ಕೆ ನಾವು ಇದು ಬೇಕು ಅದು ಬೇಕು ಅಂತ ರಾಯರನ್ನ ಕೇಳಬಹುದಾ? ಈ ಪ್ರಶ್ನೆ ತುಂಬಾ ಕಾಡುತ್ತೆ. ಅದು ನಿಷ್ಕಾಮಕರ್ಮ, ಸಕಾಮಕರ್ಮ, ಈ ವರ್ಗ ಎಲ್ಲ ನೋಡಿದಾಗ ಇದು ಸಕಾಮಕರ್ಮ ಆಗುತ್ತೆ, ಅದರಿಂದ ಮತ್ತಿನ್ನಷ್ಟು ಸರಪಳಿ ಬರುತ್ತೆ, ಬಂಧನ ಆಗುತ್ತೆ, ಮತ್ತೆ ಕೇಳಬೇಕೋ ಬೇಡವೋ, ಕೇಳದಿದ್ದರೆ ಗತಿ ಏನು, ಎಲ್ಲ ತೊಂದರೆಗಳೇ, ಅದು ಪರಿಹಾರ ಆಗೋದು ಹೇಗೆ ಅಂದರೆ ಹರಿಕಥಾಮೃತ ಸಾರದಲ್ಲಿ ಒಂದು ಪದ್ಯದಲ್ಲಿ ಉತ್ತರ ಕೊಡುತ್ತಾರೆ. ದೇವ ಶರ್ಮಾಹ್ವಯ ಕುಟುಂಬಕ್ಕೆ ಜೀವನೋಪಾಯವನ್ನು ಕಾಣದೆ ದೇವ ದೇವ ಶರಣ್ಯ ರಕ್ಷಿಸು ರಕ್ಷಿಸನೆ ಕೇಳಿ ತಾನೊಲಿದು ಪಾಲಿಸಿದ ಸೌಖ್ಯ ಕೃಪಾವಲೋಕನದಿಂದ. ಅಲ್ಲಿ ತನಗೇನೋ ವಿಶೇಷವಾದ ಭೋಗ ಬೇಕು ಅಂತ ಕಾಮನೆಯಿಂದ ಭಗವಂತನ ಆರಾಧನೆ ಮಾಡಿದ್ದಲ್ಲ, ಕುಟುಂಬಕ್ಕೆ ಒಂದಿಷ್ಟು ಪೋಷಣೆಗಾಗಿ ಕೊಡಯ್ಯ ಅಂತ ಕೇಳುವುದರಲ್ಲಿ ತಪ್ಪಿಲ್ಲ. ಇದನ್ನು ಅಲ್ಲಿ ಹೇಳಿಕೊಟ್ಟು ಅದೇ ರಾಘವೇಂದ್ರ ಸ್ವಾಮಿಗಳ ಹತ್ರ ಕೂಡ ನಮ್ಮ ವಾದೇಂದ್ರ ಗುರು ಸಾರ್ವಭೌಮರು ಕನ್ನಡದಲ್ಲಿ ಗುರುಗಳ ಸ್ತವನ ಮಾಡುತ್ತಾರೆ. ಅದರಲ್ಲಿ ಹೇಳುತ್ತಾರೆ, ತಕ್ಕದ್ದು ಅಪೇಕ್ಷಿಸಿರಿ ಇದಕ್ಕಾಗಿ ಇಲ್ಲಿಗೆ ಹನು ಆಕ್ಷೇಪಣವೂ ಇಲ್ಲವೋ, ಬದುಕಲಿಕ್ಕೆ ಎಷ್ಟು ಬೇಕೋ ಮಿನಿಮಮ್ ಫೆಸಿಲಿಟಿ, ಅದು ಪುಣ್ಯ ಪಡ್ಕೊಂಡು ಬರಲಿಲ್ಲ, ತುಂಬಾ ದುಃಖಗಳಿವೆ, ಜೀವನ ಸ್ಥಿರ ಆಗಲಿಲ್ಲ, ಭಗವಂತನ ಚಿಂತನೆ ಬರ್ತಾ ಇಲ್ಲ, ಇಂಥ ಕಾಲಕ್ಕೆ ಅನ್ನಕ್ಕೆ ಪರಿದಾಟ ಇಲ್ಲದೆ ಪ್ರಶಾಂತವಾಗಿ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಬೇಕಾದಷ್ಟು ಏನು ವ್ಯವಸ್ಥೆ ಇದೆ, ಅದು ವ್ಯವಸ್ಥೆ ಆಗ್ಲಿಕ್ಕಾಗಿ ರಾಯರ ಪಾದ ಹಿಡಿಯಿರಿ, ಏನು ಅಡ್ಡಿ ಇಲ್ಲ ಎಂಬುದನ್ನ ಅಲ್ಲಿ ವಾದಿದ್ದತೆ ತೆಗೆದು ಸಾರ್ವಭೌಮರು ತಿಳಿಸಿಕೊಡುತ್ತಾರೆ. ಹಾಗಾದರೆ ಅದು ಕೇಳಿ ಅದು ಪಡ್ಕೊಂಡು ನಂತರ ನಾವು ಮಾಡಬೇಕಾಗಿದ್ದೇನು, ದೇವರ ಚಿಂತನೆ. ಆ ದೇವರ ಚಿಂತನೆ ಮಾಡ್ಲಿಕ್ಕೆ ಹೋದರೂ ಕೂಡ ನಮಗೆ ಎಟಕಲ್ಲ. ಒಂದ ಜೀವನಕ್ಕೆ ಬೇಕಾಗಿರತಕ್ಕಂಥ ಪುಣ್ಯ ಇಲ್ಲ, ಅದು ರಾಯರನ್ನು ಪಡ್ಕೊಂಡು ಪಾಪ ಅಡ್ಡಿ ಇತ್ತು, ಕತ್ತರಿಸಿ ಆಯಿತು. ಈಗ ದೇವರ ಚಿಂತನೆ ಮಾಡಬೇಕಂದ್ರೂ ಕೂಡ ಆ ದೇವರ ಚಿಂತನೆ ಬರಲಿಕ್ಕೆ ಬೇಕಾಗಿರತಕ್ಕಂಥ ಪುಣ್ಯ ಇಲ್ಲ, ಅಡ್ಡಿ ಬೇಕಾದಷ್ಟು ಪಾಪ ಕೂತಿದೆ, ಅದನ್ನೂ ರಾಯರು ಕತ್ತರಿಸ್ತಾರಂತೆ. ರಾಯರ ಸನ್ನಿಧಾನಕ್ಕೆ ಹೋಗಿ ಅಷ್ಟಾಂಗ ಬೆರಗಿದರೆ ಜೀವನಕ್ಕೆ ಅಡ್ಡಿಯಾದ ಪಾಪ, ಜ್ಞಾನ ಬರಲಿಕ್ಕೆ ಅಡ್ಡಿಯಾದ ಪಾಪ ಇದನ್ನೆಲ್ಲ ಕತ್ತರಿಸಿ ಜೀವನಕ್ಕೆ ಬೇಕಾದ ತಮ್ಮ ಪುಣ್ಯಧಾರೆಯಿಂದ ಕೊಟ್ಟು ಭಗವಂತನ ಚಿಂತನೆಗೆ ಬೇಕಾದಂತಹ ಪುಣ್ಯವನ್ನು ಕೂಡ ತಾವೇ ಕೊಟ್ಟು ಭಕ್ತರನ್ನ ಉದ್ಧಾರ ಮಾಡಲಿಕ್ಕೆ ನಿಂತಹ ಮಹಾಪ್ರಭುಗಳು. ಹಾಗಾದರೆ ಅಲ್ಲಿ ಚಿಂತನೆ ಮಾಡಬೇಕಾದ ಕ್ರಮ ಏನು? ವೃಂದಾವನಕ್ಕೆ ಒಂದು ಅಡ್ಡ ಬಿದ್ರೆ ಸಾಕೋ? ವೃಂದಾವನದೊಳಗೆ ಕದಲದ ವೃಂದಾವನದಲ್ಲಿ ಕದಲುವಂತಹ ಮೂರ್ತಿ ಒಬ್ಬರು ಮಹಾನುಭಾವರು ನಿಂತಿದ್ದಾರೆ, ಅವರ ಒಳಗಿರತಕ್ಕಂಥ ಭಗವಂತನ ನಮಸ್ಕಾರ, ಭಗವಂತನ ಸ್ತೋತ್ರ ಅಂತ ತಿಳಿದು ಮಾಡಬೇಕಂತೆ. ಇಲ್ಲದಿದ್ದರೆ ರಾಯರು ಮೆಚ್ಚಲ್ಲ ಅಂತಾರೆ. ಯಾಕಂದ್ರೆ ರಾಘವೇಂದ್ರರೆಂಬ ರೂಪವೇ ತಾನಾಗಿ ರಾಘವೇಂದ್ರರೆಂಬ ನಾಮ ಬಿಡಿಸಿಕೊಂಡು ರಾಘವೇಂದ್ರರಿನ್ನು ಮಾಡಿದಂಥ ಪುಣ್ಯ ಭೋಗವರಿತು ತಮ್ಮ ಭಾಗವತರಿಗೀವ ರಾಘವೇಂದ್ರ ರೂಪಿ ಗೋಪಾಲ ವಿಠಲ ಅಂತಾರೆ. ಇಲ್ಲಿ ಭಾಗವತ ತಿಳಿಸಿಕೊಡುತ್ತೆ, ನಮಸ್ಕಾರಾದಿಗಳು ಏನು ಮಾಡಿದರೂ ಕೂಡ ಗುಹಾಶಯ ಇವ ನದೇಹ ಮಾನಿನಿ, ಒಳಗಿರತಕ್ಕಂತಹ ಭಗವಂತನಿಗೆ ಸಲ್ಲಬೇಕಷ್ಟೇ, ದೇಹಾಭಿಮಾನಿಯಾಗಿರತಕ್ಕಂತಹ ಜೀವನಿಗಲ್ಲ. ಆವಾಗ ಸಂಶಯ ಬರುತ್ತೆ, ನಾವು ವಾಯುದೇವರು ಮೊದಲಾದ ದೊಡ್ಡವರ ಹತ್ರ ನಮಸ್ಕಾರ ಮಾಡಲಿಕ್ಕೆ ಹೋದಾಗ ಒಳಗೆ ದೇವರಿಗೆ ಮಾತ್ರ ನಮಸ್ಕಾರ ಮಾಡಿ ಹೋಗ್ಬೇಕಾ, ವಾಯುದೇವರಿಗೆ ಮಾಡಬಾರ್ದ ಅಂತ ಈ ಪ್ರಶ್ನೆಗಳು ಬಂದಾಗ ರಾಘವೇಂದ್ರ ಸ್ವಾಮಿಗಳು ಅದನ್ನು ಬಿಡಿಸ್ತಾರೆ. ಗುಹಾಶಯ ಇವ ನ ದೇಹ ಮಾನಿನಿ ಅಂತ ಹಾಗಲ್ಲದೆ ಇನ್ನೊಂದು ರೀತಿ ಬಿಡಿಸಿ, ಯಾವುದು? ಗುಹಾಶಯ ಇವ ನ ದೇಹ ಮಾನಿನಿ ಅಂದರೆ ಯಾರು ನಮಗಿಂತ ಚಿಕ್ಕವರಿದ್ದಾರೆ ಅಲ್ಲಿ ಭಗವಂತನಿಗೆ ಮಾತ್ರ ನಮಸ್ಕಾರ, ನಮಗಿಂತ ದೊಡ್ಡವರು ಯಾರಿರ್ತಾರೆ ಅಲ್ಲಿ ದೇವರಿಗೆ ನಮಸ್ಕಾರ, ದೇವರ ಜೊತೆಗೆ ಅವರಿಗೂ ನಮಸ್ಕಾರ ಸಲ್ಲಿಸಬೇಕು. ಆ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಅಂತ ಮಾಡಿದಾಗ ನಾವೇ ನಮ್ಮ ಎದೆ ಮುಟ್ಟಿ ನೋಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ. ಎಷ್ಟು ಸಲ ವೃಂದಾವನದ ಮುಂದೆ ಅಡ್ಡ ಬಿದ್ದಾಗ ವೃಂದಾವನಕ್ಕೆ ನಮಸ್ಕಾರ ಎಷ್ಟು ಸಲ ಮಾಡಿದವು, ವೃಂದಾವನದೊಳಗೆ ಕದಲುವಂತಹ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಎಂಬ ಎಚ್ಚರ ಎಷ್ಟು ಸಲ ಬಂದಿತ್ತು ಎಂಬುದು ನಮ್ಮ ನಮ್ಮ ಎದೆ ಮುಟ್ಟಿಕೊಂಡು ನೋಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ. ಇದು ಕೂಡ ಕದಲದ ವೃಂದಾವನದಲ್ಲಿ ಕದಲುವಂತಹ ರಾಘವೇಂದ್ರ ಸ್ವಾಮಿಗಳಿದ್ದಾರೆಂಬ ಎಚ್ಚರ ಬರುವುದೇ ಕಷ್ಟ. ಆದರೆ ಆ ರಾಘವೇಂದ್ರ ಸ್ವಾಮಿಗಳಲ್ಲೂ ಇನ್ನೊಬ್ಬ ಮೂರ್ತಿ ರಾಮಚಂದ್ರ ಕೂತಿದ್ದಾನೆ ಎಂಬುದನ್ನ ಎಷ್ಟು ಸಲ ನಮಗೆ ನೆನಪಾಗುತ್ತೆ ನೀವೇ ಹೇಳಿ. ಆದ್ದರಿಂದ ರಾಘವೇಂದ್ರ ಎಂಬ ಹೆಸರಿಟ್ಟುಕೊಂಡು ರಾಘವೇಂದ್ರ ಸ್ವಾಮಿಗಳ ಆಕಾರದಲ್ಲಿದ್ದು ಅವರು ಮಾಡಿದಂತಹ ಪುಣ್ಯಗಳನ್ನೆಲ್ಲ ಭಾಗವತರಿಗೆ ತನ್ನವರಿಗೆ ತಂದುಕೊಡುವಂತಹ ಮಹಾನುಭಾವ ಸ್ವಾಮಿ ಗೋಪಾಲ ವಿಠಲ. ಆದ್ದರಿಂದ ನಾವು ರಾಯರಿಗೆ ನಮಸ್ಕಾರ ಮಾಡಬೇಕಾದರೆ ರಾಯರ ಒಳಗೆ ನಿಂತಿರುವ ಆ ರಾಮಚಂದ್ರನ ಪಾದಾರವಿಂದಕ್ಕೆ ನಾವು ಎರಗಬೇಕು. ಆದ್ದರಿಂದ ಆ ರಾಮಚಂದ್ರನ ಪಾದಾರವಿಂದಕ್ಕೆ ನಾವು ಎರಗಿ ನಂತರ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದರೆ ರಾಯರು ಮೆಚ್ಚುತ್ತಾರೆ. ಹಾಗೆ ರಾಯರ ವೃಂದಾವನದಲ್ಲಿ ನಿಂತಿರತಕ್ಕಂಥ ಮಧ್ವರಾಯರೇ ಮೊದಲಾದ ಅನೇಕ ದೇವತೆಗಳು ಸಾಂಶರು ಅಲ್ಲಿ ನಿಂತಿದ್ದಾರೆ, ಅವರಿಗೂ ನಮಸ್ಕಾರ ಸಲ್ಲಿಸಲೇಬೇಕು ಎಂಬುದನ್ನು ತಿಳಿಸಿಕೊಡ್ತಾರೆ. ನಂತರ ರಾಯರ ವೃಂದಾವನದಲ್ಲಿ ಚಿಂತನೆ ಮಾಡಬೇಕಾದ ಇನ್ನೊಂದು ಕ್ರಮ ಇನ್ನೊಂದು ಹೇಳ್ತಾ ಇದ್ದಾರೆ. ರಾಮ ನರ ಹರಿ ಕೃಷ್ಣ ಕೃಷ್ಣರ ನೇಮದಿಂದಿ ಮೂರ್ತಿಗಳ ಪದ ತಾಮರಸ ಭಜನೆಯನ್ನು ಮಾಡುವ ಕೋಮಲಾಂಗರು ಕಠಿಣ ಪರವಾಗಿ ಸ್ತೋಮಗಳ ಮಹಮಸ್ತಕದ್ರಿಗೆ ಭೂಮಿಯೊಳು ಪವಿಯನಿಸಿದ ಆಯತಿ ಯಾಮಯಾಮಕ ಎಲ್ಲರಿಗೆ ಶುಭ ಕಾಮಿತಾರ್ಥವ ಕರೆವನನು ದಿನ. ಅವರ ವೃಂದಾವನದಲ್ಲಿ ನಾಲ್ಕು ರೂಪಗಳ ಚಿಂತನೆ ಮಾಡಿ, ರಾಮ ನರಹರಿ ಕೃಷ್ಣ ಕೃಷ್ಣ ಅಂದ್ರು. ರಾಯರ ವೃಂದಾವನದಲ್ಲಿ ನಾಲ್ಕು ರೂಪದಲ್ಲೂ ನಿಂತಿದ್ದಾರಂತೆ. ಅಂದರೆ ಎದುರು ಕಾಣುವಂತಹ ಫಲಕ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ರೂಪ, ನಂತರ ಅವರ ಬಲಭಾಗದಲ್ಲಿ ಪ್ರಹ್ಲಾದರಾಜರ ರೂಪ, ಹಿಂಭಾಗದಲ್ಲಿ ಬಾಕ್ಲೀಕರಾಜರ ರೂಪ, ಎಡಭಾಗದಲ್ಲಿ ವ್ಯಾಸರಾಜರ ರೂಪ, ಮುಂಭಾಗದಲ್ಲಿ ರಾಯರ ರೂಪ. ಹಾಗಾದರೆ ರಾಯರ ಉಪಾಸ್ಯ ಮೂರ್ತಿ ಯಾರು? ರಾಮಚಂದ್ರ ಅಲ್ಲಿ ಮುಂಭಾಗದಲ್ಲಿ ಇರ್ತಾರೆ. ನಂತರ ಪ್ರಹ್ಲಾದರಾಜರ ಬಲಭಾಗದಲ್ಲಿ ಪ್ರಹ್ಲಾದರಾಜರ ಉಪಾಸ್ಯ ಮೂರ್ತಿ ಯಾರು ಅಂದರೆ ನರಸಿಂಹ. ಹೌದಾ? ಆ ಸರಿಯಾಗಿ ನೋಡಿ, ರಾಮ ನರಹರಿ. ನಂತರ ಹಿಂಭಾಗದಲ್ಲಿ ಬಾಕ್ಲೀಕರಾಜರು, ಅವರು ಉಪಾಸನೆ ಮಾಡಿದ್ದು ಭೀಮಸೇನಾಂತರದ ಕೃಷ್ಣನನ್ನು. ಆದ್ದರಿಂದ ರಾಮ ನರಹರಿ ಕೃಷ್ಣ. ನಂತರ ವ್ಯಾಸರಾಜರಾಗಿ ಉಪಾಸನೆ ಮಾಡಿದ್ದು ಕೃಷ್ಣ, ಯಾಕೆ ವಾಸಿಷ್ಠ ಕೃಷ್ಣನನ್ನು ಉಪಾಸನೆ ಮಾಡಿದ್ದು ಹೌದು, ಯಾದವ ಕೃಷ್ಣನನ್ನು ಉಪಾಸನೆ ಮಾಡಿದ್ದು ಹೌದು. ಈ ರೀತಿಯಲ್ಲಿ ರಾಮ ನರಹರಿ ಕೃಷ್ಣ ಕೃಷ್ಣರ ನೇಮದಿಂದಿ ಮೂರ್ತಿಗಳ ಪದ ತಾಮರಸ ಭಜನೆಯನ್ನು ಮಾಡುವ ಕೋಮಲಾಂಗರು, ಅಂತಹ ಭಗವಂತನ ಮೂರ್ತಿಗಳ ಪಾದವನ್ನ ಚಿಂತನೆ ಮಾಡತಕ್ಕಂಥ ಇವರು ಎಂಥವರು? ಕೋಮಲಾಂಗರು. ಏನಪ್ಪ ಕೋಮಲಾಂಗ ಶಬ್ದಕ್ಕರ್ಥ ಅಂದರೆ ಇವರ ಶರೀರ ಸುನ್ನಿತವಾದಂತೆ. ಅಲ್ಲ, ನಮ್ಮ ಶರೀರ ಕೊರಡ ಅಂದ್ರೆ ಇಷ್ಟು, ನಮ್ಮ ಶರೀರವು ಸುನ್ನಿತ, ರಾಯರ ಶರೀರವು ಸುನ್ನಿತ, ಕೋಮಲ ಅಂದರೆ ನಾವು ಕೋಮಲ ಅಂದರೆ ರಾಘವೇಂದ್ರ ಸ್ವಾಮಿಗಳು ಕೋಮಲ ಅಂದರೆ ಯಾವ ರೀತಿ ಅವರು ಕೋಮಲ ಅಂದರು ಅಂದರೆ, ತುಂಬಾ ಜನ ಹೇಳ್ತಾ ಇರ್ತಾರಲ್ಲ, ಅಪ್ಪ ಅವರು ಭಾರೀ ಸುಕುಮಾರಪ್ಪ, ತಡ್ಕೊಳ್ಳಿಕ್ಕೆ ಆಗಲ್ಲ, ಬಿಸಿಲು ತಡೆಯಲ್ಲ, ಏನೂ ತಡೆಯಲ್ಲ, ತೀರ್ಥ ತಗೊಂಡ್ರೆ ಶೀತ, ಆರತಿ ತಗೊಂಡ್ರೆ ವಾತ ಅಂತ ನಾನಾ ರೀತಿಯಾಗಿ ಈ ಚಟಾಕಿ ಹಾರಿಸೋದಿದೆ ಅಂದ್ರೆ ಶರೀರ ತುಂಬಾ ಕೋಮಲ. ರಾಘವೇಂದ್ರ ಸ್ವಾಮಿಗಳ ಶರೀರ ಯಾವುದಕ್ಕೆ ಕೋಮಲ ಅಂದ್ರೆ, ನಾನಾ ವ್ರತ ತಪಸ್ಸು ದಾನ ಯಜ್ಞ ಜಪ ಏನೇನು ಮಾಡಿಸಬೇಕು ಮಾಡಬೇಕು ಅದರಲ್ಲಿ ಕಠಿಣ, ಚೆನ್ನಾಗಿರುತ್ತೆ ಅವರ ಶರೀರ. ಆದರೆ ಈ ಭೋಗಗಳು ಪಡಬೇಕು ಅಂದ್ರೆ ಆ ಶರೀರ ಒಗ್ಗಲ್ಲಂತೆ, ಭೋಗ ಪಡ್ಲಿಕ್ಕೆ ಅಂತಂತಾದ್ರೆ ಆ ಶರೀರ ತುಂಬಾ ದೂರ ಆಗಿಬಿಡುತ್ತೆ, ಬೆಡಪ್ಪ ಅಂತ ಬಿಡುತ್ತಂತೆ ಭೋಗಗಳಿಗೆ. ಆ ರೀತಿ ಅವರು ಕೋಮಲ, ಅವರ ಅಂಗ ಕೋಮಲ ಅಂಗರವರು ಅಂದರೆ ನಾನಾ ರೀತಿಯ ಭೋಗಗಳನ್ನ ತಿರಸ್ಕಾರ ಮಾಡುವ ಶರೀರ, ಅದು ನೋಡಿದ ಕೂಡಲೇ ಬೇಡ ಬೇಡ ಅಂತ ಶರೀರ ಓಡ್ತಾ ಇರುತ್ತೆ, ಅದರಿಂದ ಕೋಮಲ ಅಂಗರು. ನಾವು ಕೋಮಲ ಅಂಗರೆ ಯಾವ ರೀತಿಯಲ್ಲಿ, ಯಾವಾಗ್ಲೂ ಭೋಗದಲ್ಲೇ ಇರುತ್ತೇವೆ, ದೇವರ ವಿಷಯ ಬಂದ್ರೆ ಸಾಕು ಕೋಮಲ, ಅಪ್ಪ ಸಾಕು ಅಂತ, ಒಂದು ಗಂಟೆಗೆ ಸಾಕು, ಅರ್ಧ ಗಂಟೆಗೆ ಸಾಕು, ಇಲ್ಲ ಇವತ್ತು ಬೇಡವೇ ಬೇಡ, ದೇವರ ಪೂಜೆಗೆ ಹಾಲಿಡೇ ಕೊಟ್ಬಿಡೋಣ ಅಂತ ಆ ಪ್ರವರ್ತನೆ ನಮ್ಮಲ್ಲಿರುತ್ತೆ. ನಾವು ಕೋಮಲ ಅಂಗರೆ, ಆದರೆ ರಾಘವೇಂದ್ರ ಸ್ವಾಮಿಗಳು ಇಂಥ ಕೋಮಲ ಅಂಗರಂತೆ ಕಠಿಣ, ಆದರೆ ಕಠಿಣ ಪರವಾಗಿ ಸೋಮಗಳ ಮಹಮಸ್ತಕಾದ್ರಿಗೆ ಕಠಿಣವಾದಂತಹ ವಾದಗಳನ್ನು ಮಾಡ್ತಾ ಇರತಕ್ಕಂಥ ಈ ಪರವಾದಿಗಳು ಯಾರಿದ್ದಾರೆ, ಅವರೇ ದೊಡ್ಡ ಬೆಟ್ಟದಂತಿದ್ರೆ ಅದಕ್ಕೆ ಪವಿ ಎನಿಸಿದ ಯತಿ, ವಜ್ರಾಯುಧದಂತೆ ಪುಡಿದು ಪುಡಿ ಪುಡಿ ಮಾಡತಕ್ಕಂಥ ಮಹಾನುಭಾವರು. ಅಷ್ಟೇ ಅಲ್ಲ, ಅವರನ್ನ ಯತಿ ಎಂದರು, ಸತತ ಯತಿ ಅಂದ್ರೆ ಯತತೆ ಇತಿ ಯತಿ, ಅದ್ಭುತವಾಗಿ ಸತತ ಭಗವಂತನ ಚಿಂತನೆಯನ್ನ ಮಾಡುತ್ತಾ, ಭಕ್ತರಿಂದ ಸತತ ಭಗವಂತನ ಚಿಂತನೆ ಮಾಡಿಸಲಿಕ್ಕೆ ಪ್ರಯತ್ನ ಮಾಡುವ ಯತಿ, ಅದರಿಂದ ಯತಿ ಅಂತ ಕರೆದು. ಯಾಮ ಯಾಮಗೆ ಎಲ್ಲರಿಗೆ ಶುಭಕಾಮಿತಾರ್ಥವ ಕರೆವ ನನುದಿನ, ಯಾಮ ಯಾಮಕ್ಕೆ ಹೊತ್ತು ಹೊತ್ತಿಗೂ ಕೂಡ ರಾಜರನ್ನು ಯಾರು ನೆನೆಯುತ್ತಾರೆ ಅವರಿಗೆ ಒಳ್ಳೆ ಒಳ್ಳೆ ಪೂರ್ಣಾನುಗ್ರಹ ಮಾಡುತ್ತಾರೆ. ಏನದು ಅಂದ್ರೆ ದೇವರ ನೆನಪನ್ನು ಕೊಟ್ಟು ಪೂರ್ಣಾನುಗ್ರಹ ಮಾಡಿಬಿಡುತ್ತಾರೆ, ಜೀವನದಲ್ಲಿ ಬರುವ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುತ್ತಾರೆ ಮಹಾನುಭಾವರು. ಇವರು ಹೇಳ್ತಾ ಇದ್ದಾರೆ, ನೂರು ವರುಷ ಬಿಡದಲೆ ಚಾರು ವೃಂದಾವನದಲ್ಲಿ ವಿಸ್ತಾರ ಆರಾಧನೆಯು. ಅಂದರೆ 700 ವರ್ಷಗಳ ಪರ್ಯಂತ ವಿಸ್ತಾರ ಆರಾಧನೆಯು ನಡೆಯುತ್ತೆ, ತೊಲಗದೆ ವಾರ ವಾರಕ್ಕೆ ಆಗುತ್ತಿಪ್ಪುದು. ರಾಘವೇಂದ್ರ ಸ್ವಾಮಿಗಳು ಹೊರಗಿರತಕ್ಕಂತಹ ಭಗವಂತ ಭಕ್ತರ ಮೂಲಕ ವಿಶೇಷವಾಗಿರತಕ್ಕಂತಹ ಆರಾಧನೆ 700 ವರ್ಷಗಳ ಪರ್ಯಂತ ಸ್ವೀಕಾರ ಮಾಡುತ್ತಾರೆ ಎಂದು. ನಂತರ ಸಾರಿ ಕಾರುಣ್ಯದಲ್ಲಿ ಲಕುಮಿ ನಾರಾಯಣ ತಾ ಚಕ್ರ ರೂಪದಿ ಸಾರಿದವ ರಘ ಕಳೆದು ಇವರಿಗೆ ಕೀರುತಿಯ ತಂದಿಪ್ಪ ನನುದಿನ. ನಾರಾಯಣ, ಲಕ್ಷ್ಮೀನಾರಾಯಣ ದೇವ ಚಕ್ರ ರೂಪದಲ್ಲಿ ಈ ವೃಂದಾವನ ಸುತ್ತೂ ಇರ್ತಾರಂತೆ, ಇದ್ದು ಯಾರು ಯಾರು ತಳವಾಗ್ತಾರೆ ಅವರ ಪಾಪಗಳನ್ನೆಲ್ಲ ಕೊಚ್ಚಿ ಹಾಕಿಬಿಡುತ್ತಾರಂತೆ. ಈ ಅನುಸಂಧಾನ ನಮಸ್ಕಾರ ಮಾಡುವವರಿಗಿರಬೇಕು. ನಮಸ್ಕಾರ ಮಾಡುವಾಗ ನಮ್ಮ ತಲೆಯಲ್ಲಿ ರಾಯರಿಗೆ ನಮಸ್ಕಾರ ಮಾಡುತ್ತಾ ಇದ್ದೇನೆ, ಸುದರ್ಶನ ಚಕ್ರ ತಿರುಗ್ತಾನೆ ಇದೆ, ಆ ಸುದರ್ಶನ ಚಕ್ರ ನನ್ನ ಪಾಪಗಳನ್ನು ಕತ್ತರಿಸಿ ಹಾಕಿಬಿಡುತ್ತೆ. ಒಂದೊಂದು ಸಲ ನಮಸ್ಕಾರ ಮಾಡಿದಾಗಲೂ ಅನೇಕ ಅನೇಕ ಜನ್ಮಗಳ ಪಾಪ ಸುಟ್ಟು ಸುಟ್ಟು ಬೂದಿ ಮಾಡುತ್ತಾ ಇದೆ ಎಂಬ ದೃಢವಾದ ನಂಬಿಕೆಯಿಂದ ನಾವು ನಮಸ್ಕಾರ ಮಾಡಬೇಕಂತೆ. ಸಾರಿದವ ರಘ ಕಳೆದು ಇವರಿಗೆ ಕೀರುತಿಯ ತಂದಿಪ್ಪ ನನುದಿನ. ತಾನು ಕಳೆದು ಎಲ್ಲರ ಪಾಪಗಳನ್ನ ರಾಘವೇಂದ್ರ ಸ್ವಾಮಿಗಳು ಕಳೆದರು ಅಂತ ಅವರಿಗೆ ಕೀರ್ತಿ ಕೊಡ್ತಾ ಇದ್ದಾನೆ ಭಗವಂತ. ಹಾಗಾದ್ರೆ ಮತ್ತೆ ರಾಯರೇನು ಮಾಡಿಲ್ವಾ ಅಂದ್ರೆ, ಭಗವಂತ ಅವರಲ್ಲಿ ನಿಂತು ನಮಗಾಗಿ ಪ್ರಾರ್ಥನೆ ಮಾಡಿಸಿ ಅವರ ಒಳ್ಳೆ ಸಜ್ಜನತ್ವವನ್ನ ಅಂದ್ರೆ ಅವರ ಒಳ್ಳೆ ಹೃದಯವನ್ನ ಎಲ್ಲಾ ರೀತಿಯಲ್ಲಿ ತೋರಿಕೊಡ್ತಾ ಇದ್ದಾರೆ. ಮಿತವು ಏನದೀರಿ ಇಲ್ಲಿ ದಿನ ದಿನ ಕತಿಶಯವೇ ಆಗುವುದು ಭೂಸುರ ತತಿಗೆ ಭೋಜನ ಕಥಾಶ್ರವಣ ಭಾರತ ಪುರಾಣಗಳಿಂದಲೋ ಪೂತ. ಇಲ್ಲಿ ಮಿತ ಅಲ್ಲ, ದಿನ ದಿನಕ್ಕೆ ಅತಿಶಯ ಅತಿಶಯ ಆಗ್ತಾ ಹೋಗುತ್ತೆ. ಅದು ಮಂತ್ರಾಲಯದಲ್ಲಿದ್ದವರಿಗೂ ಹೋಗುವವರಿಗೂ ಸುಚಿರ ಅನುಭವ. ಈಗ ಎಷ್ಟು ಸಾವಿರ ಜನಕ್ಕೆ ಊಟ ಆಗುತ್ತೆ, ನಿತ್ಯವೂ ಆಗುತ್ತೆ. ಇನ್ನ ಮೊನ್ನೆವರೆಗೂ ಅಂದ್ರೆ ಕೆಲವು ವರ್ಷಗಳ ಕೆಲವರೆಗೂ ಒಪ್ಪತ್ತು ಊಟ ಇರ್ತಾ ಇತ್ತು, ರಾತ್ರಿ ಯಾವ ವ್ಯವಸ್ಥೆ ಇರ್ತಾ ಇರ್ತಿಲ್ಲ. ಈಗ ಇನ್ನೂ ಅದ್ಭುತವಾದ ವ್ಯವಸ್ಥೆ ಮಾಡಿದ್ದಾರೆ. ಹೊರಗಿನವರು ಬಂದ್ರೆ ಅವರಿಗೂ ಊಟಕ್ಕೇನೋ ವ್ಯವಸ್ಥೆ ಮಾಡಿದ್ದಾರೆ ರಾತ್ರಿಯೆಲ್ಲ. ನಂತರ ಬೆಳಿಗ್ಗೆ ಸೇವಾಕರ್ತರಿಗೆ ರಾತ್ರಿ ಫಲಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ದಿನ ದಿನಕ್ಕೆ ಅತಿಶಯ ಆಗೋದು. ಸರಿ, ಊಟ ತಿಂಡಿ ಕಾರ್ಯಕ್ರಮ ಅತಿಶಯ ಆಗ್ತಾ ಇದೆ, ಜ್ಞಾನ ಕೊಡೋದು ಬರ್ತಾ ಇದೆ ಅಂದ್ರೆ ಭೂಸುರ ತತಿಗೆ ಭೋಜನ ಕಥಾಶ್ರವಣ ಭಾರತ ಪುರಾಣಗಳಿಂದ ಲೋಕ್ಪುತ. ಅದ್ಭುತವಾಗಿರತಕ್ಕಂಥ ಪುರಾಣಾದಿಗಳು, ಭಾರತಾದಿಗಳು, ಕಥಾಶ್ರವಣ, ನಾನಾ ರೀತಿ ಶಾಸ್ತ್ರ ಪಾಠಾದಿಗಳು ಅದರಿಂದ ಅದ್ಭುತವಾಗಿ ಮೆರೆಯುತ್ತೆ. ಶ್ರುತಿಯೊಳಗೆ ಮಂಚಾಲೆ ಗ್ರಾಮಕ್ಕೆ ಪ್ರತಿಯೂ ಇಲ್ಲದವೆಂದೆನಿಸಿಕೊಂಬುದು. ಅದ್ಭುತ, ಈ ಗ್ರಾಮಕ್ಕೆ ಸರಿಸಮಾನ ಇಲ್ಲ ಅಂತ ಅನಿಸಿಕೊಳ್ಳುತ್ತೆ. ಪತಿತ ಪಾವನ ವಿಜಯ ವಿಠಲನ ತುತಿಸಿಕೊಳ್ಳುತ್ತಲೇ ಮೆರವ ಗುರುಗಳ ನೋಡಿದೆ, ಗುರುಗಳ ನೋಡಿದೆ. ಅದರಿಂದ ಬ್ರಾಹ್ಮಣರಿಗೆ ಭೋಜನ ಅದ್ಭುತವಾಗಿ ಆಗುತ್ತೆ. ಅಷ್ಟೇ ಅಲ್ಲ, ಅವರಿಗೆ ಎರಡು ರೀತಿಯಾದ ಭೋಜನ, ಶರೀರ ಬೆಳೆಯಲಿಕ್ಕೆ ಬೇಕಾದ ಭೋಜನ, ಎರಡನೆಯದು ಜೀವ ಬೆಳೆಯಲಿಕ್ಕೆ ಬೇಕಾದ ಭೋಜನ, ಜ್ಞಾನ ಅನ್ನ. ಈ ಎರಡನ್ನೂ ಕೂಡ ವಿಶೇಷವಾಗಿರತಕ್ಕಂಥದ್ದನ್ನ ಕೊಡತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಎಂದು ವಿಧೇಯರಾಗಿ ನಮಗೆ ತೋರಿಕೊಡುತ್ತಾರೆ. ನಂತರ ಗೋಪಾಲದಾಸರ ತಮ್ಮಂದರಾದಂತಹ ಗುರು ಗೋಪಾಲದಾಸರು ತುಂಬಾ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ರಾಯರ ಪಾದಕ್ಕೆ ಬೀಳೋಣ, ರಾಯರು ಅನುಗ್ರಹ ಮಾಡುತ್ತಾರೆ ಅಂತ ಹೇಳಿದರೆ ಯಾಕೆ? ರಾಯರಾದರೂ ಕೂಡ ರಾಯರ ಸುತ್ತು ನಮಸ್ಕಾರ ಬೆಡ್ಡಬಿದ್ದು ನಮಸ್ಕಾರ ಮಾಡಿ ಎಲ್ಲ ಮಾಡಿದರೆ ಅವರು ದೇವರ ಜಪ ಮಾಡಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಮಗೆ ಅನುಗ್ರಹ ಮಾಡುತ್ತಾರೆ. ಅಲ್ಲಿ ಮಾಡೋದು ಯಾರು? ದೇವರೇ ತಾನೇ, ದೇವರೇ ರಾಯರ ನಿಂತು ಮಾಡುತ್ತಾರೆ. ಆದ್ದರಿಂದ ನಾವು ರಾಯರ ಮೂಲಕ ದೇವರ ಹತ್ರ ಇಂಡೈರೆಕ್ಟ್ ಆಗಿ ಯಾಕೆ ಹೋಗ್ಬೇಕು? ಡೈರೆಕ್ಟ್ ಆಗಿ ದೇವರ ಹತ್ರ ಹೋದ್ರೆ ಆಯ್ತಲ್ಲ, ನಾವೇ ಜಪ ಮಾಡಿ ಎಲ್ಲ ಮಾಡಿ ಕಳ್ಕೊಂಡ್ರೆ ಆಯ್ತಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡತಾ ಇದ್ದಾರೆ. ಕರುಣಿಕಾಯೋ ರಾಘವೇಂದ್ರ ಗುರುವೇ, ನೆರೆ ನಂಬಿದವರ ಕಾಮಿತ ಕಲ್ಪ ತರುವೆ ಅಂತ ಹೇಳ್ತಾರೆ. ಚಪಲ ಚಿತ್ತರು ತಮ್ಮ ಜಪ ತಪದಿಂದ ಇಂದು ವಿಪರೀತ ಕರ್ಮ ಹೋಗುವುದು ಹೀಗೆಂದು ಅಪಹಾಸವಲ್ಲವೇ? ಇದು ಏನು ಚಂದ, ಕೃಪಣ ವತ್ಸಲ ಕಾಯೋ ದಯದಿಂದ. ಅಲ್ಲಿ ಹೇಳ್ತಾರೆ ಚಪಲ ಚಿತ್ತರು, ನಾವೆಲ್ಲರೂ ಏನು ಅಂದ್ರೆ ಜಪಕ್ಕೆ ಕೂತ್ರೆ ಮನಸ್ಸು ಎಲ್ಲಿಗೋ ಒಡೆಯೋಗುತ್ತೆ, ಪುರಾಣಕ್ಕೆ ಕೂತ್ರೆ ಅಂತೂ ಇರೋದೇ ಇಲ್ಲ, ನಿದ್ದೆ ಬರ್ತಾ ಇರುತ್ತೆ. ಪಾಪ ಹೇಳೋ ಆಚಾರ್ಯರಿಗೆ ನಾನು ಇವನ್ ನೋಡಿ ಅವರಿಗೆ ನಿದ್ದೆ ಬರ್ತಾ ಇದೆ. ಏನು ಮಾಡಬೇಕು, ಏನು ಮಾಡ್ಲಿಕ್ಕೆ ಹೋದ್ರೂ ಮನಸ್ಸಿರ್ತಾ ಇಲ್ಲ. ಅಂಥ ನಾವು ದೇವರ ಚಿಂತನೆ ಮಾಡಿ ದೇವರ ಕರುಣೆ ಪಡೆದು ನಮ್ಮ ಪ್ರಾರಂಭ ಕಳ್ಕೊಂಡು ಉದ್ಧಾರ ಆಗುವುದು ಅಪಾಶ್ಯ ಅಲ್ಲವೇನು ಅಂತ ಹೇಳ್ತಾರೆ. ಹಾಗಾದ್ರೆ ಮತ್ತೆ ಮಾರ್ಗ ಯಾವುದು ಅಂದರೆ ದೊಡ್ಡವರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಸೇವಾ ಮಾಡಿದ್ದರಿಂದ ತಾವು ವಿಶೇಷವಾಗಿ ನಮ್ಮ ಪಾಪ ಸಾಧನೆ ಮಾಡಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸಿದರೆ ನಮಗೆ ಸಾಧನೆ ಮಾಡಲಿಕ್ಕಾಗುತ್ತೆ. ಅಷ್ಟೇ ಅಲ್ಲ, ಪುಣ್ಯ ಧಾರೆ ಕೊಟ್ಟರೇನೆ ಭಗವಂತನ ಚಿಂತನೆ ಮಾಡಲಿಕ್ಕಾಗುತ್ತೆ. ಇಂಥ ಒಂದು ಪರಿಸ್ಥಿತಿ ಇರುವಾಗ ನಾನಾಗಿ ಮಾಡುತ್ತೇನೆ ನಾನಾಗಿ ಹಾರುತ್ತೇನೆ ಅಂತ ಹೇಳಿದರೆ ಅದೆಷ್ಟು ಅಪಹಾಸ ಅಂತ ಸ್ಪಷ್ಟವಾಗಿ ಮನಗಂಡು ಹೇಳ್ತಾರೆ ಮಹಾನುಭಾವರು. ನಂತರ ಹೇಳ್ತಾ ಇದ್ದಾರೆ ರಾಯರು ಪುಣ್ಯ ಕೊಡುತ್ತಾರೆ ಪುಣ್ಯ ಕೊಡುತ್ತಾರೆ ಅಂತ ಹೇಳ್ತಿರಲ್ಲ, ಇದೆಲ್ಲಿಂದ ಬಂತು ಅಂದ್ರೆ ಸೋತ್ತಮರ ಅನಿಷ್ಟ ಪುಣ್ಯವೆಂಬುವುದು ಭೃತ್ಯರ ಸುಖಕ್ಕೆ ಕಾರಣವಾಗಿರುವುದು ತೃಪ್ತವಾಗಿದೆ ಎಂದು ನಂಬಿದೆ ಎಂದು ಇತ್ತು ಪಾಲಿಸಬೇಕು ದೀನ ಜನ ಬಂಧು. ಸ್ವಾಮಿ, ದೊಡ್ಡವರ ಪುಣ್ಯ ಅವರು ಗಳಿಸಿರುತ್ತಾರೆ, ಏನು ಭಗವಂತನ ದರ್ಶನವೂ ಆಗಿರುತ್ತೆ, ಇನ್ನ ಪುಣ್ಯದಿಂದ ಅವರಿಗಾಗುವ ಕಾರ್ಯ ಏನೂ ಇಲ್ಲ. ಅವಾಗ ಭಗವಂತ ನಿಮ್ಮ ಮೂಲಕ ನನ್ನನ್ನು ಶರಣಾಗತರಾದವರು ಯಾರಿರ್ತಾರೆ ಅವರಿಗಿದು ಹಂಚಿಬಿಡಿ ಅಂತ ಹೇಳ್ತಾರೆ. ಆದ್ದರಿಂದ ಅವರು ಯಾರಾದರೆ ತಮ್ಮ ಶರಣಾಗತರಾದವರಲ್ಲ, ತಮ್ಮ ಮೂಲಕ ಭಗವಂತನ ಶರಣಾಗತರಾದವರು ಯಾರು ಬರ್ತಾರೆ ಅವರಿಗೆ ಅದ್ಭುತವಾದ ತಮ್ಮ ಪುಣ್ಯವನ್ನ ಧಾರೆಯನ್ನು ಎಳೆದುಕೊಡುತ್ತಾರೆ. ಅದಕ್ಕೆ ನಾನು ನಂಬಿದೆ, ಇದು ಸೋತ್ತವರ ಅನಿಷ್ಟ ಪುಣ್ಯ ಭೃತ್ಯರ ಸುಖಕ್ಕೆ ಕಾರಣವಾಗಿ ಹೋದು. ಯಾರು ಸೇವಾ ಮಾಡುತ್ತಾರೆ ಅವರು ಅದ್ಭುತವಾಗಿರತಕ್ಕಂತಹ ಸುಖ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಕ್ಲುಪ್ತವಾಗಿದೆ ಹೇಳಿದ್ದಾರೆ. ಅದರಿಂದ ನಂಬಿದೆ ಎಂದು ಇತ್ತು ಪಾಲಿಸಬೇಕು ದೀನ ಬಂಧು. ಮರುದಂಶ ಮಧ್ವ ಮತಾಬ್ಧಿ ಚಂದಿರನೆ ದುರಿತ ಜೀವೂತ ಪ್ರಚಂಡ ಮಾರುತನೆ ಪರಮ ಕಲ್ಯಾಣ ಸದ್ಗುಣ ರತ್ನಾಕರನೆ ಗುರು ಗೋಪಾಲ ವಿಠಲನ ಚರಣ ಭಜಕನೆ. ನೀವು ಮಧ್ವ ಮತಾಬ್ಧಿ ಎಂಬ ದೊಡ್ಡ ಸಮುದ್ರಕ್ಕೆ ಚಂದ್ರನಂತೆ ವೃದ್ಧಿಗೊಳಿಸತಕ್ಕಂಥವರು, ಹಾಗೆಯೇ ಈ ದುಷ್ಟರೆಂಬ ದುಷ್ಟ ಮತಗಳೆಂಬ ಜೀಮೂತಕ್ಕೆ ಪ್ರಚಂಡ ಮಾರುತನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರಾದರೆ ತೊಂದರೆ ಕೊಡತಕ್ಕಂಥವರಿದ್ದಾರಲ್ಲ ಅವರಿಗೆ ಭಗವಂತನ ಮರೆಸುವಂತಹ ನಾನಾ ರೀತಿಯಾದ ಕರ್ಮಗಳೇನಿವೆ, ನಾನಾ ಭಗವಂತನ ಚಿಂತನೆಯನ್ನು ಮರೆಸುವಂತಹ ಭಾಷ್ಯಗಳು ಬರೆಯುವುದು, ಎಲ್ಲರ ಮನಸ್ಸಿನಲ್ಲಿ ಎಲ್ಲಾ ರೀತಿಯಾಗಿರತಕ್ಕಂಥ ಸಂಶಯ ಹುಟ್ಟು ಹಾಕೋದು, ಇಂಥದ್ದಕ್ಕೆ ಅವರು ನಾಶ ಮಾಡತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು. ಅವರು ಅಂಥವರನ್ನ ನಾಶ ಮಾಡುತ್ತಾರೆ ಅಲ್ಲ, ಹೊರಗೆ ಆದಂಥವ್ರು ಕಾಣ್ತಾ ಇಲ್ಲಲ್ಲ, ಅಂದರೆ ಯಾರೋ ಅಲ್ಲ, ನಮ್ಮ ಶರೀರದೊಳಗೆ 24 ತತ್ವಗಳೇನಿವೆ ಆ ತತ್ವಗಳಿಗೆ ತತ್ವಾಭಿಮಾನಿ ದೇವತೆಗಳಲ್ಲದೆ ತತ್ವಾಭಿಮಾನಿ ದೈತ್ಯರು ಕೂಡ ನಿಂತಿದ್ದಾರೆ. ಅವರು ದೇವರಪ್ಪಣೆಯಿಂದ ಬಂದಿದ್ದಾರೆ, ಅವರು ತೊಂದರೆ ಕೊಡತಾ ಇರ್ತಾರೆ. ಅವರೇ ನಮಗೆ ಕಷ್ಟಕಾಲ ಬಂದಾಗ ನಾನಾ ರೀತಿ ಪ್ರಶ್ನೆಗಳು ಹುಟ್ಟು ಹಾಕಿ, ಪೂರ್ವ ಪಕ್ಷಾದ ಪ್ರಶ್ನೆಗಳೇ ಹುಟ್ಟು ಹಾಕಿ, ದೇವ ಇಲ್ಲ, ದೇವನ ಅಸ್ತಿತ್ವ ಇಲ್ಲ, ಅವನಿಗೆ ಕರುಣೆ ಇಲ್ಲ ಅಂತ ನಾನಾ ರೀತಿಯಾಗಿ ಪ್ರಶ್ನೆಗಳು ಹುಟ್ಟು ಹಾಕಿ ನಮ್ಮನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾರೆ. ಅಂತಹ ಕಾಲಕ್ಕೆ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಆ ಒಳಗಿನ ದೈತ್ಯರ ಕಾಟವನ್ನ ಧ್ವಂಸ ಮಾಡುವ ಚಂಡಮಾರುತ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಇವರ ಚಿಂತನೆ ಹೇಗೆ ಮಾಡಬೇಕು, ರಾಯರನ್ನ ಒಳಗಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳನ್ನ ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ, ಜನಕಜಾಮಾತನ, ಇಲ್ಲಿ ಜನಕ ಜಾಮಾತನ ಹೇಳುವ ಕಾಲಕ್ಕೆ ಹಾಗೆ ಬರುತ್ತೆ. ಜನಕ ಜಾಮಾತನ, ಜನಕರಾಯನ ಅಳಿಯ, ಗುಣ ಕ್ರಿಯ ರೂಪಗಳೆಲ್ಲ ಧೇನಿಸಬಲ್ಲ. ಇವರು ದೇವರ ರಾಮಚಂದ್ರನ ಗುಣ ಕ್ರಿಯ ರೂಪಗಳೆಲ್ಲ ಧೇನಿಸಬಲ್ಲ ಅಂದ್ರೆ ಇವರ ಒಂದು ವಿಶೇಷವಾಗಿರತಕ್ಕಂಥ ಪೂರ್ಣವಾದ ಯೋಗ್ಯತೆ ಎಷ್ಟಿದೆ, ಅಷ್ಟರ ಪರ್ಯಂತ ರಾಮಚಂದ್ರನ ಗುಣರೂಪ ಕ್ರಿಯೆಗಳನ್ನೆಲ್ಲ ಧ್ಯಾನ ಮಾಡತಕ್ಕಂಥವರು. ಜನಕಾದಿಗಳಂದದಿ ನಿಸ್ಸಂಗದಿ ಮೌನಿ ಅಪರೋಕ್ಷ ಜ್ಞಾನಿ, ಅಪರೋಕ್ಷಿಕೃತ ಶ್ರೇಷ ಅಂತ ಹೇಳ್ತಾರೆ. ಭಗವಂತನ ದರ್ಶನ ಮಾಡಿದಂಥವರು ನಿಸ್ಸಂಗರು, ಸತತ ಭಗವಂತನ ಮರಣಶೀಲರು, ಆದ್ದರಿಂದ ಮೌನಿ ಅಂತ ಕರೀತಾರೆ. ಹೇಗೆ ಜನಕ ಮಹರ್ಷಿಗಳಿದ್ರು ಹಾಗೆ, ಹೇಗೆ ಜನಕ ಮಹರ್ಷಿಗಳು ಅಂದ್ರೆ ಏನು ಅಂದ್ರೆ ಹೇಳ್ತಾರೆ ವೇದವ್ಯಾಸರ ಸನ್ನಿಧಾನದಲ್ಲಿ ಜನಕ ಮಹರ್ಷಿಗಳು ಭಗವಂತನ ಕಥಾಲಾಪವನ್ನು ಕೇಳುವಾಗ, ಉಪದೇಶವನ್ನು ಕೇಳ್ತಾ ಇರುವಾಗ ವೇದವ್ಯಾಸರು ಇವರ ಕಡೆಯೇ ನೋಡುತ್ತಾ ಹೇಳ್ತಾ ಇದ್ರು, ಎಲ್ಲರೂ ಕೇಳಿದ್ರು. ಇವರ ಕಡೆ ಹೆಚ್ಚು ನೀವು ಗಮನ ಕೊಡ್ಲಿಕ್ಕೆ ಕಾರಣ, ಆಗ ವೇದವ್ಯಾಸರ ನಕ್ಕೂ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸರಿ, ಒಂದ್ ದಿವಸ ಕೂತಿದ್ದಾರೆ ಆಶ್ರಮದಲ್ಲಿ, ವೇದವ್ಯಾಸರು ಹೇಳತಕ್ಕಂಥ ಒಂದು ಪಾಠವನ್ನ ಕೇಳತಾ ಇದ್ದಾರೆ ಜನಕ ಮಹಾರಾಜ. ಅತ್ತ ಊರಿನಿಂದ ದೂತ ಬಂದು ಹೇಳ್ತಾ ಇದ್ದಾರೆ, ಇಡೀ ರಾಜ್ಯ ಸುಟ್ಟು ಹೋಗ್ತಾ ಇದೆ, ಬೇಗ ಬರಬೇಕಂತೆ. ಕದಲಿಲ್ಲ, ವೇದವ್ಯಾಸರ ಮುಂದೆ ಕೂತಿದ್ದೇನೆ, ರಕ್ಷಣೆ ಮಾಡುವವರವರು ಜ್ಞಾನ ಕೊಡತಾ ಇದ್ದಾರೆ, ಅವರ ಶರಣಾಗತನಾಗಿದ್ದೇನೆ, ಈ ಸ್ಥಿತಿಯಲ್ಲಿ ಎಲ್ಲರನ್ನು ಕೂಡ ರಕ್ಷಣೆ ಮಾಡತಕ್ಕಂಥವರು ಇವರೇ ಅಂತ ಅವರ ಪಾದಕ್ಕೆ ಶರಣಾಗತರಾಗಿ ಕೂತಿದ್ದಾರೆ, ಕದಲಿಲ್ಲ. ನಂತರ ಇನ್ನೊಬ್ಬ ಶಿಷ್ಯ ದೂತ ಬಂದ, ಅದು ಆಶ್ರಮ ಮಾರ್ಗದಲ್ಲೇ ಬೆಂಕಿ ಭೀಕರವಾಗಿ ಉರಿದು ಬರ್ತಾ ಇದೆ ಎಂದು ತಿಳಿಸಿದ. ಇನ್ನೊಬ್ಬ ದೂತ ಬಂದ, ಆಶ್ರಮದ ಹತ್ತಿರ ಬಂದ್ಬಿಟ್ಟಿದೆ ಆ ಬೆಂಕಿ ಅಂತ ಹೇಳಿದ. ಇನ್ನು ಯಾರು ಬರಲಿಲ್ಲ, ಆ ಬೆಂಕಿಯೇ ಒಳಗೆ ಬಂತು. ಅದು ಬಿಸಿ ತಗಲ್ತಾ ಇದೆ. ಆಗ ಸುತ್ತು ಕೂತಿರುವ ಮುನಿಗಳಲ್ಲಿ ಚರಣವರ್ಣ ಶುರುವಾಯಿತು, ಅಪ್ಪ ಬಿಸಿ ಬರ್ತಾ ಇದೆ ಅಂತ. ಇನ್ನೇನು ಒಳಗೆ ಬಂತು, ಇವರು ಕೂತ ಕಡೆಗೇನೆ ಎಲ್ಲರೂ ಓಡಿದರು. ಇಬ್ಬರೇ ಉಳಿದದ್ದು ಸ್ವಾಮಿ ಜನಕ ಮಹಾರಾಜ. ಕೊನೆಗೆ ಬೆಂಕಿ ಭೀಕರವಾಗಿ ಆವರಿಸಿದರೂ ಕೂಡ ಚರಣವಿಲ್ಲ, ಎದುರಿಗಿದ್ದ ಸ್ವಾಮಿ ರಕ್ಷಕ ರಕ್ಷಕ ರಕ್ಷಕ. ಒಂದು ವೇಳೆ ಸುಡುವುದಾದರೆ ಬೆಂಕಿ ಸುಡಲಿಕ್ಕಾದರೂ ಅವನಪ್ಪಣೆ ಬೇಕು, ಅವನೇ ಸುಡಬೇಕು ಬೆಂಕಿಯಲ್ಲಿದ್ದು. ಅವನೇ ಸುಟ್ಟಾಗ ಅದು ನನಗೆ ಹಿತಕರ. ಆದ್ದರಿಂದ ಸ್ವಾಮಿಯ ಸಂಕಲ್ಪ ಹೇಗಿದ್ದರೆ ಹಾಗಾಗಲಿ ಅಂತ ತಯವಾಗಿದ್ದಾರೆ. ಅಗ್ನಿ ಶಾಂತ ಆಯಿತು, ಊರು ಸುಟ್ಟದ್ದೂ ಇಲ್ಲ, ಊರು ಚೆನ್ನಾಗಿ ಆಯಿತು. ಎಲ್ಲರೂ ತಿರುಗಿ ಬಂದರು. ಆಗ ಕೇಳಿದರು, ಏನಿದು ಅಂತ ಹೇಳಿದರೆ, ಇದು ವೇದವ್ಯಾಸರು ಸೃಷ್ಟಿ ಮಾಡಿದ ಮಾರ್ಗ, ಜನಕ ಮಹಾರಾಜರ ಅದ್ಭುತವಾಗಿರತಕ್ಕಂಥ ಒಂದು ಧೈರ್ಯ, ಭಗವಂತನ ಶರಣಾಗತಿ, ವೈರಾಗ್ಯ, ಇವುಗಳನ್ನು ತೋರಬೇಕಾಗಿತ್ತು, ಅದು ತೋರಲಿಕ್ಕಾಗಿ ಈ ರೀತಿ ಮಾಡಿದೆ ಅಂತ ವೇದವ್ಯಾಸರಪ್ಪನಿ ಕೊಡ್ತಾರೆ. ಈ ರೀತಿಯಲ್ಲಿ ಜನಕಾದಿಗಳಂದದಿ ನಿಸ್ಸಂಗದಿ ಮೌನಿ, ಇದನ್ನು ನೋಡಬೇಕಾದರೆ ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ನೋಡಬೇಕು ನಾವು. ರಾಘವೇಂದ್ರ ಸ್ವಾಮಿಗಳು ಅಪಾರ ಶ್ರೀಮಂತರು, ಆದರೆ ದರಿದ್ರ ಅಭಿಮಾನಿ ದೇವ, ದಾರಿದ್ರ್ಯ ಅಭಿಮಾನಿ ದೇವತ, ದಾರಿದ್ರ್ಯಾಭಿಮಾನಿ ದೇವತ, ದಾರಿದ್ರ್ಯಾಭಿಮಾನಿ ದೇವತ ಅಲ್ಲ, ಅಲಕ್ಷ್ಮಿ. ಅಲಕ್ಷ್ಮಿ ಬಂದು ಕೇಳುತ್ತಾಳೆ, ನಿಮ್ಮನ್ನು ನಾನು ಹಿಡಿಯಬೇಕು, ನಿಮಗೆ ತೊಂದರೆ ಕೊಡಬೇಕು ನಾನು ನಿಮ್ಮ ಹತ್ತಿರ, ಆದ್ದರಿಂದ ನಿಮ್ಮ ಕರ್ಮಾನುಸಾರ ಬರಬೇಕಾಗಿದೆ ದಾರಿದ್ರ್ಯ, ನಾನು ದಾರಿದ್ರ್ಯ ಕೊಡಬೇಕು ನಿಮಗೆ ಎಂದಾಗ ಅವಶ್ಯವಾಗಿ ಬರಬಹುದು ಭಗವಂತನ ಸಂಕಲ್ಪ ಅಂದರು. ಎಲ್ಲ ದಾರಿದ್ರ್ಯ ಬಂತು, ಎಂಥ ದಾರಿದ್ರ್ಯ ಬಂತು ಅಂತ ಹೇಳಿದರೆ ಕೊನೆಗೆ ಮನೆಯಲ್ಲಿ ಪಾತ್ರೆಗಳನ್ನು ಕಳ್ಳರು ಹೊತ್ಕೊಂಡೋದು, ನಂತರ ಹರಕ ಬಟ್ಟೆ ಹುಟ್ಟಿದ್ರು. ಇಷ್ಟಿದ್ರೂ ಕೂಡ ತಮ್ಮ ದಾರಿದ್ರ್ಯ ಕುರಿತು ಯಾರಿಗೂ ಹೇಳಲಿಲ್ಲ. ಮನೆಯಲ್ಲಿ ಎರಡು ದಿವಸ ತಿಂಗಳಿಗೆ ಉಪವಾಸವಲ್ಲ, ತುಂಬಾ ದಿವಸಗಳು ಉಪವಾಸವಾಗ್ತಿತ್ತು, ಆದರೆ ಎಲ್ಲರಿಗೂ ಉಪವಾಸ ಅಂತ ಕಂಡರೆ ಸುಮ್ಮನೆ ಎಲ್ಲರೂ ಮಾತಾಡಿಸ್ತಾರೆ, ತಮ್ಮ ದಾರಿದ್ರ್ಯ ಅನವಸರವಾಗಿ ಎಲ್ಲರಿಗೂ ಹೇಳಿಕೊಳ್ಳಬೇಕಾಗುತ್ತೆ. ದೇವ ಕೊಟ್ಟ ಭಾಗ್ಯವಿದು, ಹಾನಿ ಲಾಭ ಕ್ಲೇಶ ಮೋದವೇನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಭಗವಂತ ದಾರಿದ್ರ್ಯ ಕೊಟ್ಟ, ಆ ದಾರಿದ್ರ್ಯವು ದೇವ ಕರುಣೆಯಿಂದ ಕೊಟ್ಟ. ಅಂತಹ ಕರುಣೆಯಿಂದ ಕೊಟ್ಟ ದಾರಿದ್ರ್ಯವನ್ನ ನಾನು ಇನ್ನೊಬ್ಬರ ಮುಂದೆ ಅಯ್ಯೋ ದಾರಿದ್ರ್ಯ ಬಂತು ಅಂತ ಹೇಳಿಕೊಂಡ್ರೆ ಭಗವಂತನಿಗೆ ಅವಮಾನ ಆಗುವುದಿಲ್ಲವೇ? ಆದ್ದರಿಂದ ಆ ದಾರಿದ್ರ್ಯ ಇನ್ನೊಬ್ಬರಿಗೆ ಗೊತ್ತಾಗಬಾರದು ಅಂತ ಭೋಜನ ಚಿಹ್ನ ಅಂದ್ರೆ ಆ ಅಕ್ಷತೆ ಅಂಗಾರ ಇಟ್ಟುಕೊಂಡು ಕೂತು ಬಿಡ್ತಾ ಇದ್ರಂತೆ. ಎಲ್ಲರೂ ಓಹೋ ಊಟ ಆಯಿತು ಅಂತ ತಿಳ್ಕೋಬೇಕು, ಆ ರೀತಿ ಮಾಡಿದ್ರೆ ಉಪವಾಸ ನೀರು ಕುಡಿಯುತ್ತಾ ಇದ್ರು. ಆ ರೀತಿ ಆಗಿರತಕ್ಕಂಥ ಆಚಾರ್ಯ ರಾಘವೇಂದ್ರ ಸ್ವಾಮಿಗಳದ್ದು ಆ ಕಾಲಕ್ಕೆ ಅವರ ಮನಸ್ಸಿನಲ್ಲಿ ಹೇಗಿತ್ತು ಅಂದ್ರೆ ಹೇಳುತ್ತಾರೆ, ನಿಸ್ಸಂಗ, ಯಾವ ರೀತಿ ಚಿಂತೆ ಇಲ್ಲದೆ ಸ್ವಾಮಿ ಒಳ್ಳೆದಕ್ಕೇ ಕೊಡತಾ ಇದ್ದಾನೆ ಅಂತ ಆ ಭಗವಂತನ ಪದಾರವಿಂದವನ್ನ ಚಿಂತನೆ ಮಾಡತಕ್ಕಂಥ, ನಿಸ್ಸಂಗದಿಂದ ಚಿಂತನೆ ಮಾಡುವ ಮೌನಿ, ಅದಕ್ಕೆ ಅಪರೋಕ್ಷ ಜ್ಞಾನಿ. ಜನಕ ಸುಂದರ ಪೊರೆವಂದದಿ ಭಕ್ತರ ಪೊರೆವ ಜಗದೊಳು ಮೆರೆವ, ಜನರ ರಹಿತ ಜಗಜ್ಜನನಾಧಿಕಾರಣ ಹರಿಯ ಒಲಿಸಿದ ಬಿರಿಯ. ಇವರು ನಮ್ಮ ರಕ್ಷಣೆ ಮಾಡುತ್ತಾರೆ ಅಲ್ಲರಿ. ಚೂರು ನಮ್ಮಲ್ಲಿ ಅವಗುಣಗಳೇನು ತುಂಬಾ ಕೂತಿವೆ, ಆ ಅವಗುಣಗಳಿಂದ ರಾಯರ ಬಗ್ಗೆ ನಮ್ಮಲ್ಲಿ ಏನೋ ನಾನಾ ರೀತಿ ಅಯ್ಯೋ ಏನ್ ರಾಯರಪ್ಪ ಕೊಡ್ತಾರೋ ಇಲ್ಲೋ ಆ ರೀತಿ ನಾನಾ ರೀತಿ ಆಲೋಚನೆಗಳು ಬಂದಾಗ ರಾಯರಿಗದು ಗೊತ್ತಾಗಿ ಅಯ್ಯೋ ಇವರು ನಮ್ಮ ಸರಿಯಾಗಿ ಬರ್ತಾ ಇಲ್ಲ ಅಂತ ಬಿಟ್ಟು ಬಿಡ್ತಾರೇನೋ, ನಮ್ಮ ದೋಷಗಳನ್ನು ತಿಳಿದು ನಮ್ಮನ್ನು ಕ್ಷಮಾ ಮಾಡದೆ ಅವ್ರು ತಳ್ಳಿ ಬಿಡ್ತಾರೇನೋ ಅಂದರೆ ಜನಕ ಸುತರ ಪೊರೆವಂದರಿ ಭಕ್ತರ ಪೊರೆವ. ಹೇಗೆ ತಂದೆ ಆದವ ಮಗ ಎಷ್ಟೇ ದುಷ್ಟನಾದರೂ ಕೂಡ, ಅವನೆಂತದ್ದೇ ಮಾಡಿದರೂ ಕೂಡ ಎಡಬಿಡದೆ ರಕ್ಷಣೆ ಮಾಡಿಯೇ ಮಾಡುತ್ತಾನೆ. ಅವನವನಿಗೇನು ಮಾಡುತ್ತಾನೆ, ಅವನೇನು ಮಾಡುತ್ತಾನೆ, ಯಾವುದೂ ಇಲ್ಲ. ಅವ ಚೆನ್ನಾಗಿದ್ರೆ ಸಾಕು, ಇದೇ ಅಪ್ಪನ ತಲೆಯಲ್ಲಿರುವುದು. ಆ ರೀತಿಯಾಗಿ ಜನಕ ಸುತರ ಪೊರೆ ಬಂದದಿ. ಒಂದು ವೇಳೆ ಅಪ್ಪನು ಮಗನ ಕೈ ಬಿಟ್ಟನು, ರಾಯರು ಬಿಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳಿಂದಧಿಕ ಇನ್ನಾರು ಆಪ್ತರು ನಿನಗೆ, ಗುರುಗಳೇ ಪರಮ ಹಿತಕರರು ನೋಡು. ಗುರುಸ್ವಾಮಿ ವರದ ಗೋಪಾಲ ವಿಠಲ, ಸರ್ವ ದುರಿತಗಳ ಕಳೆವ ಸುಖಗರೆವ ನೋಡು. ಈ ರೀತಿಯಲ್ಲಿ ಜನಕ ಸುತರ ಪೊರೆವಂದದಿ ಭಕ್ತರ ಪೊರೆವ ಜಗದೊಳು ಮೆರೆವ. ಆದರಿಂದಲೇ ಜಗದಲ್ಲಿ ಮರೀತಾ ಇದ್ದಾರೆ. ಯಾರು ನೋಡಿದ್ರು ರಾಘವೇಂದ್ರ ರಾಘವೇಂದ್ರ ಅಂತ ರಾಯರನ್ನ ಕೂಗಿ ಕರೀತಾರೆ. ಎಲ್ಲಿ ಕರೆದ್ರೂ ಬರ್ತಾರೆ, ಫಾರಿನ್ಗಾದ್ರೂ ಬರ್ತಾರೆ, ಅಲ್ಲೂ ಬರ್ತಾರೆ. ಅಲ್ಲಿ ಯಾರ್ಯಾರಿಗೂ ಸ್ವಪ್ನದಲ್ಲಿ ಕಾಣಿಸ್ತಾರೆ, ಅವರನ್ನೆಲ್ಲ ಉದ್ಧಾರ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಮಹಾನುಭಾವರು. ಜನನ ರಹಿತ ಜಗತ್ ಜನನಾದಿ ಕಾರಣ ಹರಿಯ ಒಲಿಸಿದ ಹಿರಿಯ ಜ್ಞಾನಿಗಳು, ಜ್ಞಾನಶ್ರೇಷ್ಠರಿವರು ನಮ್ಮ ಸುತ್ತ ತಿರುಗ್ತಾ ಇದ್ದಾರಪ್ಪ ನಮ್ಮ ಉದ್ಧಾರ ಮಾಡಲಿಕ್ಕಾಗಿ ಎಂಬ ಎಚ್ಚರ ನಮಗಿರಲಿ. ಜಗಜ್ಜರಣಾದಿ ಕಾರಣ ಅಂತ ಈ ಜಗತ್ತಿಗೆ ಹುಟ್ಟುಕೊಟ್ಟ ನರಸಿಂಹನನ್ನ ಒಲಿಸಿದವರು. ನರಸಿಂಹ ಕರೆದ ಪ್ರಹ್ಲಾದರಾಜನನ್ನ, ಏ ಪ್ರಹ್ಲಾದ ಬಾ ನನ್ನ ಹತ್ತಿರಕ್ಕೆ ಅಂದಾಗ ನಾನು ಬರಲ್ಲ ಅಂತಾರೆ. ಯಾಕಪ್ಪ ಅಂದ್ರೆ ಏನಾನ್ ಕೃಪಣಾನ್ ವಿಹಾಯ, ಇವರು ಕೃಪಣರಯ್ಯ, ತುಂಬಾ ದುಃಖ ಪಡ್ತಾರೆ ಚೂರು ಸುಖಕ್ಕಾಗಿ. ಅಂಥವರು ನಿನ್ನ ಪರಿಚಯವೇ ಇಲ್ಲ, ನಿನ್ನ ಪರಿಚಯ ಮಾಡಿಕೊಡುವ ದೊಡ್ಡವರ ಸಂಘವೇ ಇಲ್ಲ, ಆದ್ದರಿಂದ ನನಗ ನಾರದರ ಸಂಘ ಆಗಿದೆ, ಆದ್ದರಿಂದ ನಿನ್ನ ಕಂಡೆ ಹರಿಯೇ. ಇವರಿಗೆ ಅಂತಹ ದೊಡ್ಡವರ ಸಂಘ ಎಲ್ಲಿ ಆಗಬೇಕು? ಅದಕ್ಕೆ ನಾನಿದ್ದು ಯಾರ್ಯಾರಿಗೆ ನಿನ್ನ ತತ್ವಜ್ಞಾನ ಬರಬೇಕು ಅವರಿಗೆ, ಯಾರ್ಯಾರಿಂದ ತತ್ವಜ್ಞಾನ ಬರಬೇಕೋ ಅವರಿಗೆ ಕೊಡಿಸಿ, ಅವರವರಿಂದ ಕೊಡಿಸಿ, ಅವರವರ ಗುರುಗಳನ್ನು ಅವರವರಿಗೆ ತೋರಿಸಿ, ಎಲ್ಲರಿಗೂ ಉಪಕಾರ ಮಾಡಿ ಅವರೆಲ್ಲರನ್ನ ಕರಕೊಂಡು ನಾನು ಬರುತ್ತೇನೆ ಅಂತ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಿದ ಮಹಾಕರುಣಿಗಳು. ಇದಕ್ಕೆ ದೃಷ್ಟಾಂತ ಹೇಳಬೇಕಾದರೆ ನಮ್ಮ ಮಂತ್ರಾಲಯದ ಹತ್ತಿರ ಆದವಾನಿ ಎಂಬ, ಆದೋನಿ ಅಂತ ಕರೀತಾರೆ ಈಗ ಆ ಕ್ಷೇತ್ರ, ಅಲ್ಲಿಗೆ ಹೋದರೆ ರಘುಪ್ರೇಮ ತೀರ್ಥರ ವೃಂದಾವನವಿದೆ. ಆ ಮಹಾನುಭಾವರು ಅವರನ್ನು ಅವರು ಕೂಡ ದೇವರನ್ನ ಕಂಡವರೇ ಮಹಾನುಭಾವರು. ರಾಯರತ್ರ ಸದಾ ಬಂದು ಸೇವಾ ಮಾಡ್ತಾ ಇದ್ರು. ಅವರು ಹೇಗೆ ಅಂದರೆ ಜನರಿದ್ದಾಗ ಬರುತ್ತಿದ್ದಿಲ್ಲ, ಜನರೆಲ್ಲ ಆಗಿನ ಕಾಲ ಚುರುಕಾಡಿನಂತೆ ಇತ್ತು. ಸಂಜೆ 7ಕ್ಕೆಲ್ಲ ಎಲ್ಲರೂ ಹೊರಟು ಹೋಗ್ತಾ ಇದ್ರು. 7ಕ್ಕೆ ಎಲ್ಲರೂ ಹೋದ ಮೇಲೆ ಬರಬೇಕು. ರಾಯರೆದುರಿಗೆ ಪ್ರಾಣದೇವರ ಪಾದದ ಹತ್ರ ಲಿಂಗ ಇದ್ದರೆ ಆ ಹತ್ತಿರ ಕೂತ್ಕೊಂಡು ಧ್ಯಾನಕ್ಕೆ ಕೊಡಬೇಕು, ರಾತ್ರಿಯೆಲ್ಲ ಧ್ಯಾನ ಮಾಡಬೇಕು, ಬೆಳಿಗ್ಗೆ ಇನ್ನ ಜನ ಬರುತ್ತಾರೆ ಎಂಬ ಕಾಲಕ್ಕೆ ಎದ್ದು ಹೋಗಬೇಕು. ಇದವರು ಚರಿಯ ಆಗಿತ್ತು. ಅಂತಹ ಕಾಲಕ್ಕೆ ಅಲ್ಲಿ ಒಬ್ಬರು ಟಂಕಸಾಲಿ ಶ್ರೀನಿವಾಸಾಚಾರ್ಯರು ಅಂತ ಎಳೆಮೇಳಿ ಆಚಾರ್ಯ ಶಿಷ್ಯಂದರು, ಅವರು ರಾಯರ ಹತ್ರ ಬಂದು ಸೇವಾ ಮಾಡ್ತಾ ಇದ್ದಾರೆ. ನೋಡಿ, ನಾವು ನಮ್ಮಂಥವರೆಲ್ಲ ಕಂಡು ಕಂಡದ್ದನ್ನ ರಾಯರನ್ನ ಕೇಳಲಿಕ್ಕೆ ಸೇವಾ ಮಾಡಿದರೆ, ಅವರು ಸೇವಾ ಮಾಡಿದ್ದು ನಾನು ಶಾಸ್ತ್ರ ಓದಿದ್ದೇನೆ ಅನುಭವಕ್ಕೆ ಬರ್ತಾ ಇಲ್ಲ, ಅದು ಅನುಭವಕ್ಕೆ ಬರುವಂತೆ ಅನುಗ್ರಹ ಮಾಡಿ ಅಂತ ರಾಯರ ಸೇವಾ ಮಾಡಲಿಕ್ಕೆ ಶುರು ಮಾಡಿದೆ. ಅಂತಹ ಗುರುಗಳನ್ನ ನನಗೆ ದೊರಕಿಸಿಕೊಡಿ ಅಂತ ರಾಯರ ಸೇವಾ ಮಾಡಿದೆ. ರಾಯರಾಗ ಅವರಿಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟು, ನೋಡಪ್ಪ ಎದುರಿ ದಿನಾಗ್ಲೂ ಪ್ರಾಣದೇವರ ಹತ್ರ ಒಬ್ಬರು ಬಂದು ಕೊಡುತ್ತಾರೆ, ಅವರೇ ನಿನ್ನ ಗುರುಗಳು, ಹೋಗು. ಅವರೇನೋ 2 ದಿವಸ ಕೊಡುತ್ತಾರೆ, ರಾತ್ರಿ ಬಂದದ್ದು ನೋಡುತ್ತಾರೆ, ನೋಡಿದ ಮೇಲೆ ಹತ್ತಿರ ಕೊಡುತ್ತಾರೆ, ಇವರೇನೋ ಇವರ ಮುಖವನ್ನು ನೋಡೋದಿಲ್ಲ, ಎದ್ದು ಹೋಗ್ತಾ ಇದ್ದಾರೆ. ಮತ್ತು ರಾಯರು ಸೇವಾ ಮಾಡಿದ್ರು, ಹೌದು ಗುರುಗಳೇನ ಕಾಣಿಸಿದ್ರು ಆದ್ರೆ ನನ್ನ ಕಡೆ ನೋಡುತ್ತಾ ಇಲ್ಲಲ್ಲ ಅಂದಾಗ, ಮತ್ತು ರಾಯರು ಅವರ ಸ್ವಪ್ನದಲ್ಲಿ ಬಂದು, ರಘುಪ್ರೇಮತೀರ್ಥರ ಸ್ವಪ್ನದಲ್ಲಿ ಬಂದು ಉದ್ಧಾರ ಮಾಡಬೇಕು ಅಂತ ಹೇಳಿದಾಗ, ಮಾರನೇ ದಿವಸ ರಘುಪ್ರೇಮತೀರ್ಥರು ಇವರ ಕಡೆಗೆ ಕರುಣಾದೃಷ್ಟಿಯಿಂದ ನೋಡಿ ಪಾಠ ಶುರು ಮಾಡಿದರು. ಏನು ಅನುಭವದ ಪಾಠ ಶುರು ಮಾಡಿದರು ಅಂತ ಅವರ ಚರಿತ್ರೆಯಲ್ಲಿ ಬರುತ್ತೆ. ಆ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಾಡುವುದೇನಯ್ಯ ಅಂದರೆ, ಅವರವರ ಗುರುಗಳನ್ನ ಅವರವರಿಗೆ ತೋರುವ ಕೆಲಸ ಮಾಡುತ್ತಾ ಇದ್ದಾರೆ. ಇಂಥ ಅದ್ಭುತವಾದ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಹೌದಾ? ಈ ಕಥೆ ಕೇಳಿ, ಈ ವಿಷಯ ಕೇಳಿ, ನಮಗಾಗಬೇಕಾಗಿದ್ದೇನು ಅಂತ ನಿಮಗೆ ಪ್ರಶ್ನೆ ಬಂತ? ಅದಕ್ಕೆ ಉತ್ತರ ಅರಣ್ಯಕಾಚಾರ್ಯರು ಕೊಡ್ತಾರೆ. ನೀವು ಮನುಷ್ಯರು, ಹೌದು ಒಂದು ಅದಕ್ಕೆ ಅವರು ಅಂತಾರೆ, ಮನುಷ್ಯ ಅಂದ್ರೆ ಪಶುಗಳಿಗಿಂತ ಸ್ವಲ್ಪ ವ್ಯತ್ಯಾಸ ಇರಬೇಕಲ್ಲ. ಹೌದು ಹೌದು, ನಮಗೆ ಬುದ್ಧಿ ಇದೆ ಅದಕ್ಕೆ ಬುದ್ಧಿ ಇಲ್ಲ. ಹೌದು, ಮನುಷ್ಯ ಅಂದ್ರೆ ಇಷ್ಟು ಮಾಡಿದರೆ ಅವರ ಮನುಷ್ಯ ಅಂತ ಕರೀತಾರೆ, ಇಲ್ಲದಿದ್ರೆ ಇಲ್ಲ ಅಂದ್ರು. ಏನದು ಅಂದರೆ, ನಾವು ಮರೆತರೂ ನಮಗಾಗಿ ದೇವರಲ್ಲಿ ಸತತ ಪ್ರಾರ್ಥನೆ ಮಾಡುವಂತ, ನಮಗಾಗಿ ನಮ್ಮ ಕೈ ಹಿಡಿದು ನಡೆಸುವಂತ, ನಮಗಾಗಿ ಒದ್ದಾಡುವಂತ ಒಬ್ಬ ಗುರುಗಳನ್ನ ಸಂಪಾದನೆ ಮಾಡಿದೀಯಾ ಅಂತ ಕೇಳ್ತಾರೆ. ಭಗವಂತನ ಭಕ್ತರಾಗಿದ್ದು ನಮಗಾಗಿ ನಿರಂತರ ಪ್ರಾರ್ಥನೆ ಮಾಡುತ್ತಾ ನಮ್ಮನ್ನು ಉದ್ಧಾರ ಮಾಡಬೇಕೆಂಬ ಹಂಬಲದಿಂದ ಯಾರು ಗುರುಗಳಿರ್ತಾರೆ ಅಂಥವರನ್ನು ಹುಡುಕೊಂಡು ಹೋಗಿ ಅವರ ಪಾದಕ್ಕೆ ಬಿದ್ದು ಅವರ ಕರುಣೆ ಅನುಗ್ರಹ ಪಡೆದೀಯಾ ಇಲ್ಲವಾ? ಇಲ್ಲ, ನೀನು ಪಶುವೆ. ಪಡೆದೀಯಾ? ಹಾಗಾದ್ರೆ ನೀ ಮನುಷ್ಯ ಅಂತ ಗುರುತಿಸಬಹುದು. ಇದು ನಾನಲ್ಲ, ಭಾಗವತ ಹೇಳೋ ಮಾತು ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಎಲ್ಲ ಇರುತ್ತೆ, ಇದೊಂದು ಲೋಪ ಆಗಿರುತ್ತೆ. ನಮಗೆಲ್ಲರೂ ಗುರುಗಳೇ, ಹೌದು, ಇಲ್ಲ ಅಂದಿಲ್ಲ. ಎಲ್ಲ ಪ್ರವಚನಕಾರರು ಎಲ್ಲರೂ ಹೌದು, ಎಲ್ಲರೂ ಗುರುಗಳೇ, ಒಂದು ರೀತಿ ಜ್ಞಾನ ಕೊಟ್ಟವರೆಲ್ಲ ಗುರುಗಳೇ. ಆದರೆ ನಾವೆಲ್ಲ ಏನು ಮಾಡ್ತೀವಿ, ಪ್ರವಚನಕಾರರು ಒಂದು ಗಂಟೆ ಪ್ರವಚನ ಮಾಡ್ತೇವೆ. ನೀವು ಕೇಳಿದ್ರೆ ಬಹಳ ಉತ್ತಮ, ಕೇಳಿಲ್ಲ ನಾವು ಉತ್ತಮ, ನಾವು ಹೇಳೋದು ಹೇಳಿಬಿಟ್ಟಿವಿ. ಓದೋ ಶಂಕ ಓದಿದ್ರೆ ಮಹಾದೇವರ ಪೂಜೆ ಯಾವಾಗಾದರೂ ಆಗಲಿ ಅಂತ ನಮ್ಮ ಪಾಡಿಗೆ ನಾವು ಹೋಗ್ತೇವೆ. ನೀವು ಅನುಷ್ಠಾನ ಮಾಡಿದರೆ ಎಷ್ಟು, ಬಿಟ್ರೆ ಎಷ್ಟು? ಅನುಷ್ಠಾನ ಮಾಡಿದ್ರ ಉದ್ಧಾರ ಆಗ್ತೀರಾ? ಇಲ್ಲ, ನಿಮ್ಮಿಷ್ಟಪ್ಪ ಅಂತ ಹೋಗಿಬಿಡುವ ನಮ್ಮಂತ ಗುರು ಅಂತ ಕರೆಸಿಕೊಳ್ಳೋರಲ್ಲ. ನಿಮಗೆ ಹೇಳಿ ನಿಮ್ಮ ಹಿಂದೆ ಬಿದ್ದು ಮಾಡಿದ್ರಾ ಇಲ್ಲವಾ, ಯಾಕೆ ಮಾಡಿಲ್ಲ ಏನು ಅಂತ ಹೇಳುತ್ತಾ ಮಧ್ಯೆ ಮಧ್ಯೆ ನೀವು ಇಲ್ಲ ರೀ, ನಮಗೆಲ್ಲ ತುಂಬಾ ಕೆಲಸಗಳಿತ್ತು, ಯಾಕೆ ಹಿಂದೆ ಬೀಳ್ತೀರಾ ಅಂತ ನೀವು ಕೊಸರಿಕೊಂಡ್ರೂ ಕೂಡ ನಿಮ್ಮ ಹಿಂದೆ ಬಿದ್ದು ಮಾಡಿ ಮಾಡಿ ಅಂತ ಹೇಳಿ ನಿಮ್ಮಿಂದ ಮಾಡಿಸಿ ಕೊನೆಗೆ ನೀವು ಮಾಡಿದಾಗ ಸಂತೋಷ ಪಡುವುದನ್ನು ನೋಡಿ ಸಂತೋಷ ಪಡುವ ಗುರುಗಳಾಗಿರ್ತಾರಲ್ಲ, ಅಂಥ ಗುರುಗಳನ್ನ ಒಬ್ಬರನ್ನಾದರೂ ಪಡೆದ್ರಾ ಅಂತ ಕೇಳ್ತಾರೆ. ಈಗ ಅನ್ಸುತ್ತಲ್ಲ, ಹೌದು ಹೌದು, ನಾವು ಪಡೆಯಬೇಕು. ಅರಣ್ಯಕಾಚಾರ ಹೇಳಿದ್ದಾರೆ ಅಂತ ಗುರುಗಳನ್ನ ಪಡೆಯಬೇಕು ಅಂದ್ರೆ ಆ ಗುರುಗಳನ್ನ ಪಡೆಯುವುದು ನಮ್ಮ ಆಪ್ಷನ್ ಅಲ್ಲ, ನಾನು ಸೆಲೆಕ್ಟ್ ಮಾಡಿಕೊಂತೀನಿ ಎಂದು ಬರಲ್ಲ. ದೊಡ್ಡವರಾದ ರಾಯರಂತಹ ಮಹಾನುಭಾವರು ತೋರಿಕೊಡಬೇಕು, ಇಂಥವರು ನಿನ್ನ ಗುರುಗಳು ಅಂದ್ರೆ ಆಗ ನಮ್ಮ ಮನಸ್ಸು ಸರಿಯಾಗಿ ಕೊಡುತ್ತೆ. ಆದ್ದರಿಂದ ರಾಯರ ಶರಣಾಗತನಾದರೆ ನಮಗೂ ಕೂಡ ಇಷ್ಟು ವರ್ಷಗಳು, ಅದೇ 20, 30, 40, 50, 60, 70 ಎಷ್ಟು ವರ್ಷ ಆಯ್ತು, ಕಳೆದು ಹೋಯ್ತು, ಇರಲಿ ಬಿಡಿ, ಇನ್ನಾದರೂ ರಾಯರ ಪಾದಕ್ಕೆ ಬಿದ್ದು ಸೇವಾ ಮಾಡಿ ಸ್ವಾಮಿ ನಮಗೂ ಅಂಥ ಒಬ್ಬ ಗುರುಗಳನ್ನು ತೋರಿಕೊಡಿ ಅಂತ ಕೇಳಿದರೆ ಖಚಿತವಾಗಿ ನಮ್ಮ ಕೈ ಹಿಡಿದು ನಡೆಸುವಂತಹ ಗುರುಗಳನ್ನ ರಾಘವೇಂದ್ರ ಸ್ವಾಮಿಗಳು ತೋರಿಯೇ ತೋರುತ್ತಾರೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡುತ್ತಾ, ಭೂತ ಪ್ರೇತ ದ್ವಿಜ ಗ್ರಹ ಪೈಶಾಚ ಭೇತಾಳ ಉಗ್ರ ಗ್ರಹಗಳ ಭೀತಿಯಿಂದಲೇ ಅನ್ಯತ್ರ ತ್ರಾಣ ಕಾಣದೆ ಬಂದ ಜನರ ದಯದಿಂದ ತಾತವ ಕದಿ ಪಾದ ತೋಯದಿಂದೋಡಿಸಿ ಭಯವನ್ನು ಬಿಡಿಸಿ ಶ್ವೇತ ಕುಷ್ಠ ಪಿತ್ತ ಶೀತ ವಾತ ರೋಗಗಳ ಕಳೆವಾ ಕೀರ್ತಿಲಿ ಪೊಳೆವಾ ಹೇಳ್ತಾರೆ. ಕುಷ್ಠಾದಿಗಳನ್ನ ಸುಟ್ಟು ಬಿಡುತ್ತಾರಂತೆ ಇವರ ಹತ್ರ ಬಂದರೆ, ನಾನಾ ದುಷ್ಟಗ್ರಹಗಳನ್ನೆಲ್ಲ ಓಡಿಸಿ ಬಿಡುತ್ತಾರೆ, ಭಕ್ತರನ್ನ ಸದಾ ರಕ್ಷಣೆ ಮಾಡುತ್ತಾರೆ. ನಂತರ ಹೇಳುತ್ತಾರೆ, ಗುರು ಸುಧೀಂದ್ರರ ಕರ ಸರಸೀರುಹ ಜಾತ ಕೇವಲ ಪ್ರಖ್ಯಾತ ಧರೆಯೊಳು ಜಯಮುನಿ ಒರೆದ ಶಾಸ್ತ್ರವ ಮತಿಸಿ ಗ್ರಂಥವ ರಚಿಸಿ ಪರಮ ಶಿಷ್ಯನಿ ಉಪದೇಶವನ್ನು ಮಾಡಿ ಸಂಶಯ ಈಡಿಯಾಡಿ ಹರಿ ನರಹರಿ ಸರ್ವೋತ್ತಮನೆಂದು ಮೆರೆವಾ ಭಕುತರ ಪೊರೆವಾ. ಸುಧೀಂದ್ರರ ಕರಕಮಲ ಸಂಜಾತನಾಗಿರತಕ್ಕಂಥ ಇವರು ಆಚಾರ್ಯರ ದ್ವಿತೀಯ ಗ್ರಂಥಗಳಿಗೆ ಅದ್ಭುತವಾದಂಥ ಟಿಪ್ಪಣಿಗಳ ರಚನೆ ಮಾಡಿ ಶಿಷ್ಯರಿಗೆ ಉಪದೇಶ ಮಾಡಿ ಸಂಶಯಗಳನ್ನು ಕೊಚ್ಚಿ ಹಾಕಿದ್ದಾರೆ. ನಿಜವಾಗೂ ಇದು ಈ ಮಠ ಆ ಮಠ ಅಂತಲ್ಲ, ಎಲ್ಲಾ ಮಠದ ಎಲ್ಲಾ ಪಂಡಿತರು ಹೇಳುವ ಏಕೈಕ ಮಾತು, ರಾಯರು ಮಾಡಿದ ಉಪಕಾರ ಅನನ್ಯ ಎಂಬುದನ್ನು ಕೊಂಡಾಡಿ ಬಿಡುತ್ತಾರೆ. ಈ ರೀತಿಯಲ್ಲಿ ಶ್ರೀಹರಿಯೇ ಸರ್ವೋತ್ತಮ ಅಂದ ಡಂಗುರ ಸಾರಿ ಮೆರೆದಂಥ ಮಹಾನುಭಾವರು ಭಕುತರನ್ನ ಪೊರೆಯಲಿಕ್ಕೆ ಬಂದವರು. ಸಿರಿವರ ಗುರು ಗೋಪಾಲ ವಿಠಲನ್ನ ಶರಣ ಮುನಿಶಿರೋ ಭರಣ ಮೊರೆ ಹೊಕ್ಕ ಜನರ ದುರಿತ ಗಜಕ ಭೇರುಂಡ ವರಯತಿ ಚೌಂಡ ಪರಮತ ದುರುಳ ಕುವಾದಿ ಸಂಘ ಜೀಮೂತ ಜಂಜಾವಾತ ನೆರನಂಬಿದವರಿಗೆ ಸುರತರು ಚಿಂತಾಮಣಿಯೋ ಶುಭೋದಯ ಖಣಿಯೋ. ಇವರ ನಂಬಿದರೆ ಸಾಕಯ್ಯ, ಅಂದರೆ ನಾನಾ ರೀತಿಯಾದ ದುಷ್ಟವಾದಿಗಳು ಯಾರಿದ್ದಾರೆ, ಅವರೇ ಮೇಘಗಳಂತೆ ಬಂದರೆ ಅವರನ್ನು ಓಡಿಸಿ ಬಿಡುವಂತಹ ವಿಶೇಷವಾದ ಮಾರುತ ಇವರು. ಅದ್ಭುತವಾಗಿ ಶ್ರೀಹರಿಯ ಪಾದಕ್ಕೆ ಮೊರೆ ಹೊಕ್ಕವರು. ಯಾರು ಸಜ್ಜನರು ಬರ್ತಾರೆ ಅವರಿಗೂ ಶ್ರೀಹರಿಯ ಶರಣಾಗತಿಯ ತತ್ವವನ್ನು ತಿಳಿಸಿಕೊಡುವಂತಹ ಮಹಾನುಭಾವರು ಎಂಬ ರಾಘವೇಂದ್ರ ಸ್ವಾಮಿಗಳ ಪರಿಚಯ ಅನೇಕ ಜನ ದಾಸರಾಯರೆಲ್ಲರೂ ತುಂಬಾ ತಿಳಿಸಿಕೊಡತಾ ಇದ್ದಾರೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ಅನಾದಿ ಕಾಲದಿ ಎನಗೆ ಶ್ರೀಹರಿ ತಾನು, ನಾನಾ ದೇಹ ದೇಶ ಕಾಲದಲ್ಲಿ ತಾನೇ ಇಚ್ಛೈಸಿ ಮಾಡಿದ ಮರ್ಯಾದು ನಾನರಿತವನಲ್ಲ ಗುರುವೇ. ಸ್ವಾಮಿ, ದೇಹ ಎಷ್ಟು ಸಲ ಕೊಟ್ಟನೋ, ಎಷ್ಟು ಸಲ ಇದು ಮಾಡಿದನೋ, ಅದು ಏನೇನು ಮಾಡ್ತಾ ಇದ್ದಾನು ಮಹಾನುಭಾವ, ಇದು ನನಗೇನು ಗೊತ್ತಾಗ್ತಾ ಇಲ್ಲ. ಸರಿ, ನಿನಗೆ ಗೊತ್ತಾಗ್ಲಿಲ್ಲ, ರಾಯರು ಗೊತ್ತಾಗತ್ತೇನು ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ನೀನದು ಬಲ್ಲ ಕೋವಿದನೆಂದು ಮನಗಂಡು ದೀನನಾಗಿ ಮೊರೆ ಇಡುವೆ. ಏನೇನು ವಿಘ್ನಗಳುಂಟು ಪರಿಹರಿಸಿ ನೀನೇ ಪಾಲಿಸಬೇಕು ಕರುಣೀ. ಸ್ವಾಮಿ, ನಾನು ಎಷ್ಟು ಜನ್ಮಗಳಲ್ಲಿ ಬಂದೆ, ಏನೇನು ಮಾಡಿದೆ, ಈಗೇನು ಮಾಡಬೇಕು, ನನಗೇನು ಗೊತ್ತಿಲ್ಲ, ನೀನೇ ಕರುಣೆ ಮಾಡಿ ಹೊರಡಬೇಕಪ್ಪ, ನನಗೆ ಗೊತ್ತಿಲ್ಲ. ಹೌದಾ, ನೀನೇ ಮಾಡು ಉಪವಾಸ, ನಾನು ಅರ್ಹತೆಗಳು ಅದು ಇದು ಮಾಡು, ಎಲ್ಲ ಪರಿಹಾರ ಆಗತ್ತೆ, ಸಾಧನೆ ಆಗತ್ತೆ, ನೀನೇ ಮಾಡಿಕೋಬಹುದಲ್ಲ, ನನ್ನ ಹತ್ರ ಯಾಕೆ ಬರ್ತಾ ಇದೀಯಾ ಅಂತ ಕೇಳಿದರೆ, ಹಸ್ತಿ ಮಜ್ಜನದಂತೆ ಕರ್ಮಾದಿ ಕರ್ಮ ನಿರಸ್ತವಾದದು ಅವರದಿಗೆ. ನನ್ನಂಥ ಅವರಿಗೆ ಈ ಕರ್ಮ ಎಂಥದ್ದು ಅಂದ್ರೆ, ಆನೆ ಸ್ನಾನ ಮಾಡಿದಂತಯ್ಯ ಸ್ವಾಮಿ, ಆನೆ ಸ್ನಾನ ಮಾಡುತ್ತೆ, ನೀರು ಹಾಕೊಳ್ಳುತ್ತೆ, ಮಣ್ಣು ಹಾಕೊಳ್ಳುತ್ತೆ, ಮತ್ತು ನೀರು ಹಾಕೊಳ್ಳುತ್ತೆ, ಮತ್ತು ಮಣ್ಣು, ಅದಂತವೇ ಇಲ್ಲ, ಸ್ನಾನ ಯಾಕೆ ಮಾಡುತ್ತೋ ಗೊತ್ತಾಗಲ್ಲ. ಆ ರೀತಿ ಅದು ಸ್ನಾನ ಮಾಡಲ್ಲ, ಅದು ಆಟ ಅಷ್ಟೇ. ಆ ರೀತಿಯಲ್ಲಿ ನಮ್ಮ ಕರ್ಮಗಳೇನಾಗುತ್ತೆ ಅಂದ್ರೆ, ಕೆಸರಿಂದ ಕೆಸರ ತೊಳೆದಂತಾಗಿದೆ, ನಾವು ಉದ್ಧಾರವೇ ಆಗಲ್ಲಯ್ಯ. ನಮ್ಮಂಥ ಅವರಲ್ಲ ಗ್ರಸ್ತವಾಗಿದೆ ಮನ ವಿಷಯದಿ ಮೊದಲಿಂದು ದುಸ್ತರವು ಅವನಿಗೆ ಗೆಲಲೋಷವೇ. ಈ ಮನಸ್ಸು ಯಾಕಪ್ಪ ಜಪ ಆಗಲಿಲ್ಲ, ಏನು ಮಾಡಲ್ಲ, ಏನು ಮಾಡ್ಲಿಕ್ಕಾಗಲ್ಲ ಅಂದ್ರೆ, ಮನಸ್ಸು ಯಾವಾಗ್ಲೂ ನಾನಾ ಭೋಗದಲ್ಲೇ ಇದೆ, ಅದು ಗ್ರಸ್ತವಾಗಿದೆ, ಹಿಂದಿನ ಪಾಪ ಕರ್ಮದಿಂದ ಗ್ರಸ್ತ ಆಗಿದೆ. ಬುದ್ಧಿ ಕರ್ಮಾನುಸಾರಿಣಿ, ಆ ಬುದ್ಧಿ ಅಂತ ಅದು ಕರ್ಮಕ್ಕನುಸಾರ ಬರುತ್ತೆ, ಹಿಂದಿನ ಪಾಪ ಕರ್ಮಕ್ಕನುಸಾರವಾಗಿ ಬುದ್ಧಿ ಯಾವಾಗ್ಲೂ ಬೇರೆ ಕಡೆಗೆ ಹೋಗ್ತಾ ಇದೆ, ಮನಸ್ಸು ದೇವರ ಕಡೆಗೆ ಬರ್ತಾ ಇಲ್ಲ. ಅಂಥ ಕಾವಾಗ ಅವನಿಗೆ ಇವನಿಗೆ ಇಂದ್ರಿಯಗಳನ್ನ ಗೆದ್ದು ಮನಸ್ಸನ್ನ ಗೆದ್ದು ದೇವರಲ್ಲಿ ಇಡ್ಲಿಕ್ಕೆ ಆಗುತ್ತಾ? ಹಾ ಸರಿ, ಹಾಗಾದ್ರೆ ನಾನು ಮಾತ್ರ ಏನ್ ಮಾಡ್ಲಿ ಅಂದ್ರೆ, ವಿಸ್ತಾರ ಮಹಿಮ ನೀನೊಡಿದು ಕರುಣಿಸಲು ದುಸ್ತರವಿಲ್ಲ ಸುಲಭವೋ. ನೀವು ಅನುಗ್ರಹ ಮಾಡಿದ ಕೂಡಲೇ ನಿಮ್ಮ ಸುತ್ತು ಚಕ್ರ ರೂಪದಲ್ಲಿ ಆ ನಾರಾಯಣ ನಿಂತಿದ್ದಾನಲ್ಲ, ನಮ್ಮ ಪಾಪಗಳನ್ನೆಲ್ಲ ಕೊಚ್ಚಿ ಹಾಕಿ ಸಾಧನೆಗೆ ಬೇಕಾದ ಅದ್ಭುತವಾದ ಪುಣ್ಯದ ರಾಶಿಯನ್ನು ನೀವು ಕೊಡ್ತೀರಲ್ಲ, ಅದರಿಂದ ನಮ್ಮ ಸಾಧನೆ ಬೇಗ ಆಗುತ್ತಪ್ಪ. ಹಸ್ತಿ ವರದ ನಂಗ್ರಿಯಲ್ಲಿ ಭಕ್ತಿಯ ಕೊಟ್ಟು ಸ್ವಸ್ಥ ಚಿತ್ತನ ಮಾಡು ಕರುಣಿ. ಯಾವಾಗ್ಲೂ ನೋಡಿದ್ರು ಇದು ಬೇಕು ಅದು ಬೇಕು ಅಂತ ಹಂಬಲ, ಅಷ್ಟು ಬಂದ್ರು ಮತ್ತಷ್ಟರಾಸೆ ಬರ್ತಾ ಇದೆ. ಸಾಕಿನ್ನ ಶ್ರೀಹರಿ ಪದಾರವಿಂದದಲ್ಲಿ ಮನಸ್ಸಿಡಬೇಕು ಎಂಬ ಸ್ವಸ್ಥ ಚಿತ್ತ ನೀನೇ ಕರುಣೆ ಮಾಡಬೇಕಪ್ಪ, ನಮಗಿಲ್ಲ. ಯಾಕೆ ಹಸ್ತಿವರದ ನಂಗ್ರಿಯಲ್ಲಿ ಅಂದ್ರು, ಶಬ್ದಗಳು ತುಂಬಾ ಚೆನ್ನಾಗಿ ಕೇಳ್ತಾರೆ ಇಲ್ಲಿ. ಆ ಕರಿರಾಜ ಸಿಕ್ಕಾಕೊಂಡಿದ್ದ ಮಡುವಿನಲ್ಲಿ, ಯಾವ ಮಡುವು, ಒಳಗೊಂದು ಮಡುವು ಹೊರಗೊಂದು ಮಡುವು, ಮನಸ್ಸಿನಿಂದ ದೊಡ್ಡ ಮಡುವು ಇತ್ತು ಯಾವುದು ಅಂದ್ರೆ, ನಾನು ನನ್ನದು, ನನ್ನವರಿದ್ದಾರೆ ನನಗೆ, ನಾನೇ ನನ್ನ ಕಾಪಾಡಿಕೋಬಲ್ಲೆ, ನನ್ನವರು ಕಾಪಾಡುತ್ತಾರೆ, ಇದೇ ತಾನೆ ನಮ್ಮ ಸಂಸಾರ, ನಾನು ನನ್ನದು ಅಂತ. ಅದರಿಂದ ಸಿಕ್ಕಾಕೊಂಡವ ಹೊರಗೆ ಮೊಸಳೆ ಹಿಡಿದ ಕೂಡಲೇ ತನ್ನವರು ದೂರ ಆದರು, ತನಗೆ ಶಕ್ತಿ ಹೋಯಿತು, ಪ್ರಾಣ ಹೋಗುವ ಪ್ರಸಂಗ, ಅಂತಹ ಕಾಲಕ್ಕೆ ಹರಿಯೇ ಅಂತ ಕೂಗಿದಾಗ ಆಗ ದೇವ ಓಡಿ ಬಂದ. ಅದಕ್ಕೆ ಅಂಥ ಸ್ವಾಮಿಯಲ್ಲಿ ಭಕ್ತಿ ಕೊಟ್ಟು, ಯಾಕೆಂದ್ರೆ ನಾವು ಹಾಗೆ ಇದ್ದೇವೆ, ನಾವು ಈ ಸಂಸಾರದಲ್ಲಿ ಮೊಸಳೆ ಹಿಡಿದಿದೆ, ನಾನು ನನ್ನದು ಎಂಬ ದವಡೆ ಇರುವಂತಹ ಮೊಸಳೆ ನಮ್ಮ ಕಾಲು ಹಿಡಿದು ಬಿಟ್ಟಿದೆ, ಒದ್ದಾಡ್ತಾ ಇದ್ದೇವೆ. ಅದರಿಂದ ಈ ದುಸ್ಥಿತಿ ಹೋಗಬೇಕಾದರೆ ಅಂಥ ದುಸ್ಥಿತಿಯಲ್ಲಿದ್ದ ಗಜರಾಜನನ್ನ ಪರದ ಸ್ವಾಮಿಯ ಚಿಂತನೆ ಮಾಡಿದ್ರೆ ಹೊರತು ಹೋಗಲ್ಲ. ಆ ಚಿಂತನೆ ನೀನೇ ಕೊಟ್ಟು ಸ್ವಸ್ಥ ಚಿಂತನೆ ಮಾಡು ಕರುಣಿ. ಗುರುವೇ ಕಾಮಿತ ಕಲ್ಪ ತರುವೆ, ತ್ರಿಕಾಲಜ್ಞ ವರ ಯೋಗಿ ಅನಘ ನಿಸ್ಸಂಗ ದುರಿತ ಅಕಾಲ ಮೃತ್ಯುವಿನ ಗಂಟಲಗಾಣ ಪರಮಹಂಸರ ಕುರತಿಲಕ ಹೇಳ್ತಾರೆ, ನೀವು ಗುರುವಯ್ಯ ಕಾಮಿತ ಕಲ್ಪತರು ತ್ರಿಕಾಲಜ್ಞ, ನನಗೆ ಹಿಂದೇನಾಯಿತು ಈಗೇನಾಗುತ್ತೆ ಮುಂದೇನಾಗುತ್ತೆ ಎಲ್ಲ ನಿನಗೆ ಗೊತ್ತು. ವರಯೋಗಿ ಅನಘ, ಪಾಪ ದೂರನು ನೀವು, ನಿಸ್ಸಂಗ, ಯಾವ ಅಂಟೂ ಇಲ್ಲ. ಕೇವಲ ಭಗವಂತನ ಭಕ್ತರಿವರು ಉದ್ಧಾರ ಮಾಡಬೇಕೆಂಬ ಒಂದೇ ಚಿತ್ತ ಇದೆ. ಅಕಾಲ ಮೃತ್ಯುವಿಗೆ ತ್ವರಿತ ಮೃತ್ಯು, ಅಕಾಲ ಮೃತ್ಯು, ಅದಕ್ಕೆ ಗಂಟನ ಗಾಣ ಭಕ್ತರ ಆ ಅಪಮೃತ್ಯುವನ್ನು ಪರಿಹಾರ ಮಾಡಲಿಕ್ಕೆ ನೋಡ್ತಾ ಇರ್ತೀರಾ. ಪರಮಹಂಸರ ಕುಲಕ್ಕೆ ತಿರಕರಾಗಿದ್ದೀರಾ. ಮರುತಾಂತರ್ಗತ ಗುರು ಗೋಪಾಲ ವಿಠಲನ್ನ ಸರ್ವ ಸ್ಥಾನದಲ್ಲಿ ಸಮದರ್ಶಿ, ಎಲ್ಲಾ ಸ್ಥಾನದಲ್ಲಿ ಆ ವಾಯುದೇವರಂತರ್ಯಾಮಿ ಭಗವಂತನನ್ನ ನೋಡತಕ್ಕಂತಹ ಅದ್ಭುತವಾದ ತಾಕತ್ತು ನಿಮಗೆ ನಾಲ್ಕು ಅವತಾರಗಳಲ್ಲೂ ಬಂದಿದೆಯಾ. ಅದರಿಂದ ಕರವ ಮುಗಿದು ಭಿನ್ನಯಿಸುವೆನೋ ಲಾಲಿಸಿ ವೇಗ ಪೊರವ ಭಾರ ನಿನ್ನದೋ ಕರುಣಿ ಅಂತ ಅವರಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಈ ರೀತಿಯಾಗಿ ಅವರ ಕುರಿತು ಎಷ್ಟು ಜನ ಎಷ್ಟೆಷ್ಟು ರೀತಿಯಲ್ಲಿ ಅವರ ಒಳಗಿರತಕ್ಕಂಥ ರಾಮಚಂದ್ರ ಅವರಲ್ಲಿ ಪ್ರಕಟ ಮಾಡಿದ ಗುಣಗಳನ್ನು ನೋಡಿ, ಆ ರಾಮಚಂದ್ರನ ಗುಣಗಳನ್ನ ಅವರ ಗುಣಗಳನ್ನ ನೋಡಿ ನೋಡಿ ಕೊಂಡಾಡಿ ಮೈಮರೆತವರು ಎಷ್ಟು ಜನವೋ. ಅವರೆಲ್ಲರ ಕೊಂಡಾಟವನ್ನ ನಾವು ಕೊಂಡಾಡಲಿಕ್ಕೆ ಸಮಯವೇ ಸಾಕಾಗಲ್ಲ, ಇಡೀ ಜನ್ಮವೇ ಸಾಕಾಗಲ್ಲ. ಅದಕ್ಕೆ ದಾಸರು ಹೇಳುತ್ತಾರೆ, ಕೇಳುವುದರಲ್ಲಿ ಕಾಲವ ಕಳೆದೆ ಮಾಡುವುದಂತ ಹೇಳಲು ಪ್ರಾಣಿ ಅಂತಾರೆ. ಆದ್ದರಿಂದ ರಾಘವೇಂದ್ರರ ಒಂದು ಶರಣಾಗತರಾಗಿ ನಾವು ಅದ್ಭುತವಾಗಿರತಕ್ಕಂಥ ಅವರ ಕರುಣೆ ಪಡೆಯೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.